ನನ್ನ ಎಂಟು ಗ್ರಂಥಗಳ ಹೆಸರು ಎಷ್ಟು ಓದಿದ ಸರ್ವಗುಣ ಗ್ರಂಥಗಳು ಯಾವುದು ಅನ್ನೋ ತಕ್ಷಣ ಜ್ಞಾಪಕ ಬರೋದ್ರಿಂದ ಸ್ತೋತ್ರ ಎಲ್ಲರೂ ಪಾಯಿಪಾಠ ಮಾಡಲೇಬೇಕು. ಗ್ರಂಥದ ಅವರೇ ಹೇಳ್ತಾರೆ, ಇದು ಹೇಳಿದ್ರೆ ಸಾಕು ಎಷ್ಟೋ ಜ್ಞಾನ ಬರುತ್ತೆ ಎಂಬುದು ಮಾತನ್ನು ಈ ವ್ಯಾಸರಾಜರು ಕೊನೆ ಹೇಳ್ತಾರೆ. ಅದನ್ನು ಪ್ರತಿಯೊಬ್ಬರು ಕೂಡ ಪಾಯಿಪಾಠ ಮಾಡಬೇಕು. ಕೃಷ್ಣಂ ವಿದ್ಯಾಪತಿಂ ನತ್ವಾ ಪೂರ್ಣಬೋಧಾದಿ ಸದ್ಗುರುನ್ ಜಯತೀರ್ಥ ಮುನೀನ್ನತ್ವಾ ವಕ್ಷೇಹಂ ಗ್ರಂಥಮಾಲಿಕಾಂ ನಾರಾಯಣೇನ ವ್ಯಾಸೇನ ಪ್ರೇರಿತಃ ತತ್ವಸಂವಿದೇ ಗ್ರಂಥಾನ್ ಮಧ್ವಶ್ಚಕಾರಾಸೌ ಸಪ್ತತ್ರಿಂಶದಮಂದಧೀಹಿ ಗೀತಾಹಶ್ಯಂ ವಿಧಾಯಾದೌ ಪ್ರಥಮಂ ತುಷ್ಟಿದಂ ಹರೇ ಭಾಷ್ಯಾಣು ಭಾಷ್ಯೇ ಚಕ್ರೇಥ ಯನು ವ್ಯಾಖ್ಯಾನಮುತ್ತಮಂ ಪ್ರಮಾಣಲಕ್ಷಣಂ ನಾಮ ಕಥಾಲಕ್ಷಣಸಂಜ್ಞಕಂ ಉಪಾಧಿಖಂಡನಂ ಚಕ್ರೇ ಮಾಯಾವಾದಸ್ಯ ಖಂಡನಂ ಚಕ್ರೇ ಪ್ರಪಂಚಮಿಥ್ಯಾತ್ವ ಮಾನಖಂಡನ ಮುಚ್ಚಧೀಹಿ ಚಕಾರ ತತ್ವ ಸಂಖ್ಯಾನಂ ಸಾಧನಂ ವಿಷ್ಣುದರ್ಶನೇ ಗ್ರಂಥಂ ತತ್ವ ವಿವೇಕಾಖ್ಯಂ ತತ್ವೋದ್ಯೋತಂ ಹರೇ ಪ್ರಿಯಂ ಕರ್ಮ ನಿರ್ಣಯ ನಾಮಾನಂ ಗ್ರಂಥಂ ನ್ಯಾಯಾರ್ಥ ಬೃಂಹಿತಂ ಸುಖತೀರ್ಥ ಯತಿಶ್ಚಕ್ರೇ ವಿಷ್ಣುತತ್ವ ವಿನಿರ್ಣಯಂ ಋಗ್ಭಾಷ್ಯಂಚ ಚಕಾರಾಸೌ ಸರ್ವ ವೇದಾರ್ಥ ನಿರ್ಣಯಂ ಐತರೇಯಂ ತೈತ್ತರೀಯಂ ಬೃಹದಾರಣ್ಯಮೇವ ಚ ಈಶಾವಾಸ್ಯಂ ಕಾಠಕಂಚ ಛಾಂದೋಗ್ಯಾಥರ್ವಣೇ ತಥಾ ಮಾಂಡೂಕ್ಯಂ ನಾಮ ಷಟ್ ಪ್ರಶ್ನಂ ತಥಾ ತಲಭಕಾರಕಂ ಚಕ್ರೇ ಭಾಷ್ಯಾಣಿ ದಿವ್ಯಾನಿ ದಶೋಪನಿಷದಾಂ ಗುರುಃ ನಿರ್ಣಯಂ ಸರ್ವಶಾಸ್ತ್ರಾಣಾಂ ಗೀತಾ ತಾತ್ಪರ್ಯ ಸಂಜ್ಞಕಂ ಸನ್ಯಾಯ ವಿವೃತಿಂ ನಾಮ ನ್ಯಾಯಶಾಸ್ತ್ರ ನಿಕೃಂತನಂ ನರಸಿಂಹನಖ ಸ್ತೋತ್ರಂ ಚಕ್ರೇ ಯಮಕ ಭಾರತಂ ದ್ವಾದಶ ಸ್ತೋತ್ರಮಕರೋತ್ ಕೃಷ್ಣಾಮೃತ ಮಹಾರ್ಣವಂ ತಂತ್ರಸಾರಂ ಚಕಾರಾಸೌ ಸದಾಚಾರ ಸ್ಮೃತಿಂ ಸುಧೀಹಿ ಶ್ರೀಮದ್ಭಾಗವತಸ್ಯಾಪಿ ತಾತ್ಪರ್ಯಂ ಜ್ಞಾನಸಾಧನಂ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ ಯತಿ ಪ್ರಣವಕಲ್ಪಂಚ ಪ್ರಣವಾರ್ಥ ಪ್ರಕಾಶಕಂ ಜಯಂತಿ ನಿರ್ಣಯಂ ಚಕ್ರೇ ದೇವಕೀ ಗರ್ಭಜನ್ಮನಃ ಕೃಷ್ಣಸ್ಯ ಕೃಷ್ಣಭಕ್ತೋಯಂ ದ್ವೈಪಾಯನಕರಾಬ್ಜಭೂಃ ತ್ರಿಂಶತ್ಸಹಸ್ರಸಂಖ್ಯಾಕಂ ದ್ವ್ಯಧಿಕಂ ತುಷ್ಟಿದಂ ಹರೇ ಏತೇಷಾಂ ಪಾಠಮಾತ್ರೇಣ ಮಧ್ವೇಷಃ ಪ್ರೀಯತೆ ಹರಿಃ ವ್ಯಾಸತೀರ್ಥ ಯತಿರ್ನಾಮ ಮಧ್ವಗ್ರಂಥಾನುಕೀರ್ತನಂ ಕೃತವಾನ್ ಜ್ಞಾನಮಾತ್ರೇಣ ಪ್ರೀಯತೆ ಕಮಲಾಪತಿಃ. ಒಟ್ಟು 16 ಶ್ಲೋಕದಲ್ಲಿ ಇಡೀ 37 ಗ್ರಂಥಗಳನ್ನು ಒಳ್ಳೆ ಕ್ರಮವಾಗಿ ತಿಳಿಸಿದ್ದ. ಪ್ರತಿಯೊಂದು ಬೆಲೆ ಬೇರೆ ಬೇರೆ ಖಂಡ ಪ್ರಕರಣಗಳು ಬೇರೆ, ಗೀತಾ ಭಾಷ್ಯದ ವಿವೇಕ ಬೇರೆ, ಬ್ರಹ್ಮಸೂತ್ರಗಳು ಬೇರೆ, ಉಪನಿಷತ್ತುಗಳು ಬೇರೆ, ಸ್ತೋತ್ರಗಳು ಬೇರೆ, ಎಲ್ಲದನ್ನು ಬರೋ ಹಾಗೆ ಸಂಗ್ರಹ ಮಾಡಿರೋದು ಬಹಳ ಅಪೂರ್ವ. ಪ್ರತಿಯೊಬ್ಬರು ಪಾಯಿಪಾಠ ಮಾಡಿ ದಿವಸ ಹೇಳುತ್ತಾ ಇದ್ದರೆ ಆಚಾರ ಗ್ರಂಥಗಳನ್ನು ಮುಂದೆ ಕೇಳಲಿಕ್ಕೆ ಓದಲಿಕ್ಕೆ ಒಳ್ಳೆ ಅರ್ಹತೆ ಬರ್ತಕ್ಕಂಥ ಇದು. ಬುಕ್ ಲಿಸ್ಟ್ ಸಿಗೋದು ಅಷ್ಟು ಸಿಗೋದೇ ಕಷ್ಟ, ಆದರೆ ಅಷ್ಟು ಸ್ವಾರಸ್ಯವಾಗಿ ಅತ್ಯಂತ ಸಂಗ್ರಾಹ್ಯ ರೀತಿಯಲ್ಲಿ ಮಾಡಿರೋದು ಈ ಗ್ರಂಥ, ಈ ಸ್ತೋತ್ರದ ಭಾರಿ ವಿಶೇಷ. ಒಂದೇ ಸರ್ವಮೂಲ ಸ್ತೋತ್ರ ಅಂತ ಬೇಕಾದ್ರೆ ಕರೆಯು, ಗ್ರಂಥ ಮಾಲಿಕ ಅಂದ್ರೆ ಒಂದೇ ಸರ್ವಮೂಲ ಅಂದ್ರೆ ಒಂದು ಸರ್ವಮೂಲ ಸ್ತೋತ್ರಗಳು ಅಂತಲೇ ಅದನ್ನು ಕರೀಬೋದು. ಈಗ ಸರ್ವಮೂಲ ಗ್ರಂಥಗಳ ಬಗ್ಗೆ ಇವತ್ತಿನ ವರ್ಕ್ಶಾಪ್ ಇದೆ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾ ವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಶರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾ ನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಏಡೇ ಚೇತೋಹಿ ಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೇ ಗುರೂನ್ ಮಮ. ಸರ್ವಮೂಲ ಗ್ರಂಥಗಳು ಶ್ರೀಮದ್ ಆಚಾರ್ಯರ ಅವತಾರದ ಅತ್ಯಂತ ಮುಖ್ಯವಾದ ಕಾರ್ಯಗಳಲ್ಲಿ ಗ್ರಂಥ ರಚನೆ ಅತ್ಯಂತ ಪ್ರಧಾನವಾದದ್ದು. ಇವತ್ತು ಸಹ ಆಚಾರ್ಯರು ಕಟ್ಟಿರ್ತಕ್ಕಂತಹ ಕೃಷ್ಣಮಠ ಅನ್ನೋದು ಬಿಟ್ಟರೆ ಇನ್ಯಾವುದು ಅವರೇ ಕಟ್ಟಿಸಿದ ಬಿಲ್ಡಿಂಗು ಅಂತ ಯಾವ್ಯಾವುದೂ ಇಲ್ಲ. ಆ ಮಠ ಕೂಡ ಮೊದಲು ಇದ್ದಿದ್ದೇ ಹೊರತು ಹೊಸ್ತಾಗಿ ಮಾಡಿದ್ದಲ್ಲ, ಮುಂದೆ ಮುಂದೆ ಜೀರ್ಣೋದ್ಧಾರ ಆಗ್ತಾ ಬಂದಿರೋದು. ಅಷ್ಟ ಪ್ರತಿಷ್ಠಾಪನೆ ಅಷ್ಟೇ ಆಚಾರ್ಯರು ಮಾಡಿದ್ದು. ಅವರ ಅತ್ಯಂತ ಮುಖ್ಯವಾದ ಕಾರ್ಯ ಅಂದರೆ ಗ್ರಂಥ ರಚನೆ. ಯಾವುದೇ ಒಂದು ಬಿಲ್ಡಿಂಗಿನ ಪರ್ಪಸ್ ಲಿಮಿಟೆಡ್, ಗ್ರಂಥಗಳ ಒಂದು ಉದ್ದೇಶ ಅತ್ಯಂತ ಸಾರ್ಥಕ ತಾರಕ ಮತ್ತು ಶಾಶ್ವತ. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳಬೇಕಾದ್ರೆ ಆಚಾರ್ಯ ಅವತಾರದ ಅತ್ಯ ಮುಖ್ಯ ಉದ್ದೇಶವನ್ನು ಹೈಲೈಟ್ ಮಾಡ್ತಾ ಆಜ್ಞಾಂ ಅನ್ಯೈರಧಾರಿಯಾಂ ಶಿರಸಿ ಪರಿಸರದ್ ರಶ್ಮಿ ಕೋಟೀರ ಕೋಟೌ ಕೃಷ್ಣಸ್ಯ ಕೃಷ್ಣಕರ್ಮ ದಧದನುಸರಣಾದರ್ಥಿತೋ ದೇವಸಂಘೈ ಭೂಮಾವಾಗತ್ಯ ಭೂಮನ್ ಅಸುಕರ ಮಕರೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯ ದಶ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿಭಿಸ್ತ್ವಂ. ಇದರಲ್ಲಿ ಆಜ್ಞಾಮನ್ನೈರಧಾರ್ಯಂ, ಬೇರೆ ಯಾರೂ ಮಾಡಕ ಸಾಧ್ಯವಾದ ಕೆಲಸವನ್ನು ನೀವು ಮಾಡಿದರೆ ಅದು ಬ್ರಹ್ಮಸೂತ್ರಾದಿಗಳ ರಚನೆ ಅಂತ ಹೇಳಿ, ಬ್ರಹ್ಮಸೂತ್ರ ಭಾಷ್ಯಾದಿಗಳ ರಚನೆ ಅಂತ ಹೇಳ್ತಾ ಅಷ್ಟು ಕೊಂಡಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಶ್ರೀಮದ್ ಆಚಾರ್ಯರ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಗ್ರಂಥ ರಚನೆ. ಆ ಗ್ರಂಥಗಳನ್ನು ಬರೆಯ ಉದ್ದೇಶ ಏನು ಅಂತ ಪ್ರಶ್ನೆ, ಮುಂದಿನ ಪ್ರಶ್ನೆ. ಗ್ರಂಥಗಳು ಸಾಮಾನ್ಯವಾಗಿ ಇವತ್ತು ಗ್ರಂಥ ಬರೆಯೋದು ಬೇರೆ, ಆಚಾರ ಗ್ರಂಥ ಬರೆದ ರೀತಿ ಬೇರೆ. ಅಧ್ಯಾತ್ಮ ಪ್ರಪಂಚಕ್ಕೆ ಹೊರಟ್ರೆ ಪ್ರತ್ಯಕ್ಷ ಅನುಮಾನ ಆಗಮ ಸರಿಯಾಗಿ ನೆನಪಿರಬೇಕು. ಪ್ರತ್ಯಕ್ಷ ಅನುಮಾನ ಆಗಮ, ಕಣ್ಣಿಗೆ ಕಾಣೋದೆಲ್ಲ ಪ್ರತ್ಯಕ್ಷ, ಪೂರ್ತಿ ಏನು ಕಾಣದೇ ಇರೋದೆಲ್ಲ ಅದು ಅತೀಂದ್ರಿಯ. ಇದು ಐಂದ್ರಿಯಕ, ಅದು ಅತೀಂದ್ರಿಯ ಪದಾರ್ಥ. ಕಣ್ಣಿಗೆ ಕಾಣತಕ್ಕಂಥ ಭೌತಿಕ ವಸ್ತುಗಳನ್ನು ತೋರಿಸ್ಕೊಡೋದಕ್ಕೆ ಪ್ರತ್ಯಕ್ಷ ಸಾಕು. ಪ್ರತ್ಯಕ್ಷ ಅಂದ್ರೇನು? ಐದು ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು, ಒಂದು ಸಾಕ್ಷಿ, ಇಷ್ಟನ್ನು ಪ್ರತ್ಯಕ್ಷ ಐದು ಇಂದ್ರಿಯಗಳು ಅಂತ ಕರೀತಾರೆ. ಜ್ಞಾನ ತಂದುಕೊಡ್ತಕ್ಕಂಥ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಐದು. ಐದು ಬಾಹ್ಯ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ರಾರಿಗೆ, ಚರ್ಮ ಇತ್ಯಾದಿಯಾಗಿ ಮೂಗು, ಇವಿಷ್ಟು ಕೂಡ ಜ್ಞಾನ ಕೊಡ್ತಕ್ಕಂಥ ಇಂದ್ರಿಯಗಳು. ನಮಗೆ ಅರ್ಥ ಆಗುತ್ತೆ, ಕಣ್ಣಿನಿಂದ ರೂಪಜ್ಞಾನ, ಮೂಗಿನಿಂದ ಪರಿಮಳ ವಾಸನೆಯ ಜ್ಞಾನ, ಕಿವಿಯಿಂದ ಶಬ್ದಜ್ಞಾನ, ಅದೇ ರೀತಿಯಲ್ಲಿ ನಾಲಿಗೆಯಿಂದ ರುಚಿ ಜ್ಞಾನ, ಈ ರೀತಿ ಚರ್ಮದಿಂದ ಸ್ಪರ್ಶ ಜ್ಞಾನ. ಐದು ಬಾಹ್ಯೇಂದ್ರಿಯಗಳು ಅಂತ ಕರೀತಾರೆ. ಆಮೇಲೆ ಒಳಗಿಂದ ಅಂತಃಕರಣ, ಅಂತಃಕರಣ ಅಂದರೆ ಮನಸ್ಸು, ಕಟ್ಟ ಆರು ಇಂದ್ರಿಯಗಳಾಯಿತು. ಮತ್ತು ಜೀವನ ಸ್ವರೂಪವೇ ಒಂದು ಇಂದ್ರಿಯ, ಮೂಲತಃ ಒಂದು ಸ್ವರೂಪನೂ ಹೌದು ಇಂದ್ರಿಯನೂ ಹೌದು. ಅದನ್ನು ಸಾಕ್ಷಿ ಅಂತ ಕರೀತಾರೆ. ಈ ಐ ವಿಟ್ನೆಸ್ ಎಂಬ ಸಾಕ್ಷಿ ಎಂಬ ಅರ್ಥಲ್ಲ, ಸಾಕ್ಷಿ ಅಂದರೆ ಡೈರೆಕ್ಟ್ ಪರ್ಸ್ಯೂ ಮಾಡೋದಕ್ಕೆ ಸಾಕ್ಷಿ ಅಂತ ಕರೀತಾರೆ. ಇವಿಷ್ಟು ಕೂಡ ಪ್ರತ್ಯಕ್ಷದ ವಿಭಾಗಗಳು. ಇದೆಲ್ಲ ಇಷ್ಟರಿಂದ ನಾವು ಏನು ಮಾಡಬಹುದು?
ಈ ಹೊರಗಿನ ಪ್ರಪಂಚವನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಆದರೆ ಇನ್ನೂ ಕೆಲವು, ಉದಾಹರಣೆಗೆ ಒಂದು ದೊಡ್ಡ ಹೊಗೆ ನೋಡ್ತೀವಿ ಒಂದು ಕಡೆಗೆ, ತಕ್ಷಣ ಓ ಬೆಂಕಿ ಇದೆ ಅಂತ ಹೇಳಿಬಿಡುತ್ತೆ. ಆ್ಯಕ್ಚುಲಿ ಬೆಂಕಿ ನಮ್ಮ ಕಣ್ಣಿಗೆ ಕಂಡಿಲ್ಲ, ಆದರೆ ಹೊಗೆ ನೋಡಿದ್ರೆ ಬೆಂಕಿ ಹೇಳುತ್ತೇವೆ. ಇದಕ್ಕೇನಂತಾರೆ? ಅನುಮಾನ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅನುಮಾನ ಶಬ್ದಕ್ಕೆ ಅಪಾರ್ಥ ಇದೆ. ಕನ್ನಡದಲ್ಲಿ ಅನುಮಾನ ಅಂದ್ರೆ ಏನು? ಡೌಟ್ ಅಂತ ಅರ್ಥ. ಅನುಮಾನ ಪಡ್ತಾನೆ, ಅನುಮಾನಿಸ್ತಾನೆ ಅಂದರೆ ಡೌಟ್ ಅಂತ ಅರ್ಥ. ಸಂಸ್ಕೃತದಲ್ಲಿ ಹಾಗಲ್ಲ. ಅನುಮಾನ ಅಂತ ಹೇಳಿದರೆ ಯುಕ್ತಿ, ಲಾಜಿಕ್ ಅಂತ, ಅದು ಪ್ಯೂರ್ ಲಾಜಿಕ್. ಅದು ಕೂಡ ನಾವು ಹೊಗೆಯನ್ನು ನೋಡಿ ಬೆಂಕಿ ಇದೆ ಅಂತ ತಿಳ್ಕೊಳ್ಳೋದು ಎಷ್ಟು ಕರೆಕ್ಟ್ ಅಂದರೆ, ಎಸ್ಟಿಮೇಟಿವ್ ಕರೆಕ್ಟ್. ಹೊಗೆ ನೋಡಿ ಬೆಂಕಿ ಅಂತ ತಿಳ್ಕೊಂಡ್ರೆ ಗೆಸ್ಸೋ ಅದೇನದು? ಆ್ಯಕ್ಚುಲಿ ಗೆಸ್ ಆಗಿದ್ರೆ ಮೇ ಆರ್ ಮೇ ನಾಟ್ ಬಿ ಆಗೋದು. ಗೆಸ್ ಅಂದರೆ ಇದು ಬೆಂಕಿ, ಹೊಗೆ ನೋಡಿ ಬೆಂಕಿ ಅಂತ ತಿಳ್ಕೊಳ್ಳೋದು ಏನದು? 100% ಕರೆಕ್ಟ್. ಹೌದಲ್ಲ, ಎಷ್ಟೆಷ್ಟು ಡೌಟ್ ಇಲ್ಲ. ಅದಕ್ಕೇನಂತಾರೆ ಅದನ್ನು? ಇನ್ಫರೆನ್ಸ್ ಅಂತ, ಇಂಗ್ಲೀಷ್ ಇನ್ಫರೆನ್ಸ್ ಅಂತ ಹೇಳ್ತಾರೆ. ರೀಸನಿಂಗ್ ಅಂತ ಕರೀತಾರೆ, ಅಥವಾ ಲಾಜಿಕ್ ಅಂತ ಕರೀತಾರೆ. ಮೂರು ಹೆಸರಿಂದ ಕರೀತಾರೆ, ರೀಸನಿಂಗ್, ಇನ್ಫರೆನ್ಸ್, ಆರ್ ಲಾಜಿಕ್. ಅಂದರೆ ಅದು ಗ್ಯಾರಂಟಿ ಸರಿಯಾಗಿರತಕ್ಕಂಥದ್ದು. ಆದರೆ ಅದಕ್ಕೆ ಬೇಸಿಸ್ ಬೇಕು. ಏನು ಬೇಸಿಸ್ಸು? ಮೊದಲು ಹೊಗೆ ಕಾಣಬೇಕು. ಹೊಗೆನೇ ಕಾಣದವರೆ ಬೆಂಕಿ ಕಾಣೋ ಸಂಬಂಧ ಇಲ್ಲ. ಹೊಗೆ ಕಂಡ ಮೇಲೆ ಅದರಿಂದ ಇನ್ಫರ್ಮ್ ಮಾಡ್ತಾನೋ, ಹೊಗೆ ಇರಬೇಕಾದ್ರೆ ಏನಿರಬೇಕು? ವೇರ್ ಎವರ್ ದೇರ್ ಇಸ್ ಸ್ಮೋಕ್ ದೇರ್ ಇಸ್ ಫೈರ್. ಇದೊಂದು ನಿಯಮ ಇದೆ. ಇದಕ್ಕೆ ವ್ಯಾಪ್ತಿ ಅಂತ ಕನ್ಕಾಂಬಿಟೆನ್ಸ್ ಅಂತ ಕರೀತಾರೆ. ಕನ್ಕಾಂಬಿಟೆನ್ಸ್ ಅಂದರೆ ಕೋ ಎಕ್ಸಿಸ್ಟೆನ್ಸ್. ಒಂದಿದ್ದು ಇನ್ನೊಂದು ಇರಲೇಬೇಕು ಅಂತ. ಇಬ್ಬರು ಯಾರು ಜಟಿ ಓಡಾಡಿದ್ರು ಕಂಡ ತಕ್ಷಣ ಒಬ್ಬರು ಇನ್ನೊಬ್ಬರು ಇಲ್ಲೋರು ಅಂತ ಕೇಳ್ತಾರೆ ತಕ್ಷಣನೇ. ಅದು ಆ್ಯಕ್ಚುಲಿ ಕೈ ಕೊಡ್ಬೋದು, ಗ್ಯಾರಂಟಿ ಅಲ್ಲ. ಇದು 100% ಗ್ಯಾರಂಟಿ. ಇದು 100% ಗ್ಯಾರಂಟಿ ಇರೋದಕ್ಕೆ ಏನಂತಾರೆ? ವ್ಯಾಪ್ತಿ ಅಂತ ಕರೀತಾರೆ. ವ್ಯಾಪ್ತಿ ಇದ್ದಾಗ ಒಂದು ವಸ್ತು ಕಂಡ್ರೆ ಇನ್ನೊಂದು ವಸ್ತು ಗೊತ್ತಾಗಿಬಿಡುತ್ತೆ. ಯಾವುದದು ಡೈರೆಕ್ಟ್ ರಿಲೇಟೆಡ್ ಮಾತ್ರ, ಯಾವುದೋ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಹೊಗೆ ನೋಡಿದ್ರೆ ಬೆಂಕಿ ಗ್ಯಾರಂಟಿ ಗೊತ್ತಾಗುತ್ತೆ. ಇದು ಲಾಜಿಕ್ ಅಂತ ಕರೀತಾರೆ. ಇದು ನಮ್ಮ ಪ್ರತ್ಯಕ್ಷದ ಉಪಯೋಗ ಬರುತ್ತೆ. ಎಷ್ಟೋದಿಟ್ಟು ಕೆಂಪು ಡಬ್ಬ ನೋಡಿದ ತಕ್ಷಣ ಪೋಸ್ಟ್ ಆಫೀಸ್ ಅಂತ ತಿಳ್ಕೋತೇವೆ. ನೋಡಿದ ತಕ್ಷಣ ಇದು ಬಸ್ ಸ್ಟ್ಯಾಂಡ್ ಅಂತ ತಿಳ್ಕೋತೇವೆ. ಇವೆಲ್ಲ ಏನಿವೆಲ್ಲ? ಇನ್ಫರೆನ್ಸೇನೆ. ಪೋಸ್ಟ್ ಆಫೀಸ್ ಬೋರ್ಡ್ ನಿಮ್ಗೆ ಕಂಡಿ ಕಂಡಿಲ್ಲ, ಕೆಂಪು ಡಬ್ಬ ಕಂಡಿರೋದು ಅಷ್ಟೇನೆ. ಅಷ್ಟಕ್ಕೆ ಏನು ತಿಳ್ಕೊಂಡ? ಪೋಸ್ಟ್ ಆಫೀಸ್ ಅಂತ ತಿಳ್ಕೊಂಬಿಟ್ಟು ಕೆಲವು ಗುರುತುಗಳು. ಅದು ದೊಡ್ಡ ಇಂಜಿನ್ ನಿಲ್ಲಿಸಿಬಿಟ್ಟದೆ ಸ್ಟೇಷನ್ ಬಂದೆ, ಓ ರೈಲ್ವೆ ಸ್ಟೇಷನ್ ಅಂತ ಗೊತ್ತಾಗ ಇಂಜಿನ್ ನಿಲ್ಲಿಸಿರ್ತಾರಲ್ಲ, ಏನಂತ ಅರ್ಥ? ರೈಲ್ವೆ ಸ್ಟೇಷನ್. ಈ ರೀತಿ ಕೆಲವಕ್ಕೆಲ್ಲ ಗುರುತಿರುತ್ತೆ. ಇವೆಲ್ಲ ಏನಿವು? ದೊಡ್ಡ ಪ್ರವಾಹ ಬಂದುಬಿಡುತ್ತೆ ತಕ್ಷಣ. ಏನಂತೀವಿ ನಾವು? ಹಿಂದ್ಗಡೆಗೆ ಎಲ್ಲೋ ಮಳೆಯಾಗಿರಬೇಕು. ಗೊತ್ತಾನೆ ಇಲ್ಲಿ ಒಂದು ನರಿ ಮಳೆಯಾಗಿಲ್ಲ ಗೊತ್ತಾ. ಆದರೆ ಹಿಂದೆ ನೋಡಿ ಫ್ಲಡ್, ತುಂಬ ಫ್ಲಡ್ಸ್ ಬರ್ತಾ ಇದೆ. ತಕ್ಷಣ ಏನು ತೀರ್ಮಾನ ಮಾಡ್ತೇವೆ? ಅಲ್ಲೇ ಈ ಕಡೆ ಆ ಕಡೆ ಮುಂದ್ಗಡೆ ಮಳೆಯಾಗಿದೆ, ಮತ್ತೆ ಎಲ್ಲಿ ಮಳೆಯಾಗಿದೆ ಅಂತ ಹೇಳ್ತೇವೆ ನಾವೀಗ. ಮೇಲ್ಗಡೆ ಎಲ್ಲೋ ಮಳೆಯಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಊರ್ಧ್ವ ದೇಶವು ನದಿ ವೃಷ್ಟಿಮಾನ್, ಅಧೋ ದೇಶೆ ನದಿ ಪೂರಾತ್ ಅಂತ ಕರೀತಾರೆ. ಕೆಳಗಿನ ಅಂದರೆ ಕೆಳಗಿರ್ತಕ್ಕಂಥ ನೀರಿನ ಪ್ರವಾಹದಲ್ಲಿ ನೀರು ಹೆಚ್ಚಿಕೊಂಡ್ರೆ ಮೇಲೆಲ್ಲೋ ಮಳೆಯಾಗಿರಬೇಕು, ಗ್ಯಾರಂಟಿ. ಅದ್ರ ಬಗ್ಗೆ ಸಂಶಯ ಇಲ್ಲ. ಈ ರೀತಿ ಮಾಡೋದಕ್ಕೆ ಏನಂತಾರೆ? ಯುಕ್ತಿ. ಯುಕ್ತಿ, ಅನುಮಾನ, ಆಮೇಲೆ ಇಂಗ್ಲೀಷ್ನಲ್ಲಿ ರೀಸನಿಂಗು, ಇನ್ಫರೆನ್ಸು, ಲಾಜಿಕ್ ಎಲ್ಲ ಒಂದೇ ರೀತಿ ಇರೋದು. 100% ಗ್ಯಾರಂಟಿ. ಮತ್ತೆ ಪ್ರೊವೈಡೆಡ್ ಏನಾಗಿರಬೇಕು? ಆ ಕನ್ಕಾಂಬಿನೇಷನ್ ಕರೆಕ್ಟಾಗಿರಬೇಕು, ಎಲ್ಲಿ ಹೋದರೆ ಇಲ್ಲ. ಇಷ್ಟಾದರೆ ಆಯ್ತು. ಆದರೆ ಇನ್ನೊಂದಿದೆ. ಇವತ್ತು ಕಡ್ಡಿ ಕಾಣೋದಕ್ಕೆ ಎಷ್ಟು ಮಿತಿ ಇದೆ? ನಾವು ಹುಟ್ಟೇ ಇಲ್ಲ, ಯಾವ ಇಂದ್ರಿಯಗಳು ಬಂದೇ ಇಲ್ಲ ನಮಗೆ. ಹಿಂದಿನ ಜಗತ್ತಿದೆ, ತಿಳ್ಕೊಳ್ಳೋದು ಸೋರ್ಸ್ ಯಾವುದೆ ನಮಗೀಗ? ಕಣ್ಣಿಗೆ ಕಾಣೋದಿಲ್ಲ, ಇನ್ಫರ್ಮ್ ಮಾಡೋಕ್ಕೂ ಆಗೋದಿಲ್ಲ. ಏನು ಸೋರ್ಸ್ ಅದಕ್ಕೆ? ಅದೇ ರೀತಿ ಮುಂದಿದೆ. ನಮ್ಮ ಆಯುಷ್ಯ ಮುಂದೆ ಜಗತ್ತು ಕಂಟಿನ್ಯೂ ಆಗ್ತದೆ. ಉಳಿದವರು ಯಾರು ಸತ್ರಗಳು ಮುಂದೆ ಜಗತ್ತು ಹೋಗುತ್ತೋ, ಹಾಗೆ ನಾವು ಹೋದ್ಮೇಲೆ ಜಗತ್ತು ಏನಾಗುತ್ತೆ? ಕಂಟಿನ್ಯೂ ಆಗುತ್ತೆ. ಅಂತ ತಿಳ್ಕೊಳ್ಳೋಕ್ಕೆ ಯಾವ ಸಾಧನ ಇಲ್ಲ. ಗೊತ್ತಾಯ್ತಾ? ಇವು ಎರಡಾಯಿತು. ಇವೆಲ್ಲ ಕಣ್ಣಿಗೆ ಕಾಣೋ ಪದಾರ್ಥ ಆದರೂ ಕೂಡ ಹಿಂದಿನ ಜಗತ್ತು ಕಣ್ಣಿಗೆ ಕಾಣೋದೆ, ಮುಂದಿಂದು ಕಣ್ಣಿಗೆ ಕಾಣೋದೆ. ಆದರೆ ಈಗ ಇನ್ನೂ ಬಂದಿಲ್ಲ, ಆದ್ದರಿಂದ ಅದು ಹೋಗಿದೆ, ಇದು ಬಂದಿಲ್ಲ. ನಿನ್ನೆ ಇವತ್ತು ಕಾಣೋದಿಲ್ಲ, ನಾಳೆ ಇನ್ನೂ ಬಂದಿಲ್ಲ, ಇವತ್ತಷ್ಟೇ ಕಾಣೋದು ಅಂತೀವಲ್ಲ ಹಾಗೆ. ಇದು ತಿಳ್ಕೊಳ್ಳೋದಕ್ಕೆ ಯಾವುದು ಪ್ರೂಫ್ ಅಂದರೆ, ಅದಕ್ಕೇನಂತಾರೆ? ಇತಿಹಾಸ ನಮಗೆ ಗೊತ್ತಿರಬೇಕು. ಇತಿಹಾಸದಿಂದ, ಹಿಸ್ಟ್ರಿಯಿಂದ ಓದ್ತೇವೆ ಅದನ್ನೆಲ್ಲ ಕೂಡ. ಹಿಸ್ಟ್ರಿ ಅದು. ಮುಂದಿನದಕ್ಕೆ ಹಿಸ್ಟ್ರಿ ಅಲ್ಲ, ಮುಂದಿನದಕ್ಕೆ ಜ್ಯೋತಿಷ್ಯ, ಹಿಂದಿನದಕ್ಕೆ ಹಿಸ್ಟ್ರಿ. ಮುಂದಿನದಕ್ಕೆ ಜ್ಯೋತಿಷ್ಯ ನೋಡಬೇಕು, ಇದಕ್ಕೆ ನೋಡಿದ್ರೆ ಹಿಸ್ಟ್ರಿ ಓದಬೇಕು. ಆದರೆ ಇನ್ನೊಂದು ಪ್ರಪಂಚ ಇದೆ. ಅದೇನದು? ಕಣ್ಣಿಗೆ ಎಂದೂ ಕೂಡ ಇಂದ್ರಿಯ ಗೋಚರ ಆಗೋದೇ ಇಲ್ಲ ಅದು. ಒಂದು ಉದಾಹರಣೆಗೆ ವೈರಸ್ಗಳು ಏನು ಮಾಡಿ ಕಣ್ಣಿಗೆ ಕಾಣೋದೇ ಇಲ್ಲ ಅವೆಲ್ಲ ಕೂಡ. ಬಟ್ ಇರೋದು ಗ್ಯಾರಂಟಿ, ಅದು ರೋಗನೇ ಬರ್ತಿದ್ದಿಲ್ಲ. ಗೊತ್ತಾಯ್ತಾ? ಇರೋದು ಗ್ಯಾರಂಟಿ, ಕಣ್ಣಿಗೆ ಕಾಣೋದೇ ಇಲ್ಲ. ಅದಕ್ಕೇನು ಆಧಾರ? ಬೇರೆ ಬೇರೆ ಇರ್ತಾರೆ ಕಡೆ, ಮೈಕ್ರೋಸ್ಕೋಪು, ಎಲೆಕ್ಟ್ರಾನಿಕ್, ಅವೆಲ್ಲದರಿಂದ ಕಾಣುತ್ತೆ. ಗೊತ್ತಾಯ್ತಾ? ಸೊ ಬರೀ ನೇಕೆಡ್ ಐಗಿಂತ ಪವರ್ಫುಲ್ ಆದ ಸಾಧನಗಳಿವೆ. ಗೊತ್ತಾನೆ? ಸೊ ಅದೇನು ಮಾಡುತ್ತೆ? ಪರ್ಸೆಪ್ಷನ್ ಇಂಟೆನ್ಸಿಫೈ ಮಾಡ್ತಾ ಹೋಗುತ್ತೆ, ಇನ್ನೂ ಕ್ಲಿಯರ್ ಕೊಡ್ತಾ ಹೋಗುತ್ತೆ. ಇದೆಲ್ಲ ಒಂದು. ಇನ್ನು ದೇವತೆಗಳು ಅವರೆಲ್ಲ ಇದ್ದಾರೆ, ಏನು ಮಾಡಿ ಕಣ್ಣಿಗೆ ಕಾಣೋದೇ ಇಲ್ಲ ಅವರು. ಏನು ಮಾಡಿದ್ರು ಕಣ್ಣಿಗೆ ಕಾಣೋದಿಲ್ಲ, ಯಾವ ಲೆನ್ಸ್ಗೂ ಕಾಣೋದಿಲ್ಲ, ಮೈಕ್ರೋಸ್ಕೋಪ್ಗೂ ಕಾಣೋದಿಲ್ಲ. ಅದನ್ನು ತಿಳಿಸ್ಕೊಡೋದಕ್ಕೆ ಯಾವುದು ಬೇಕು ಅಂದರೆ ಆಗಮ ಅಂತ ಕರೀತಾರೆ. ಅದು ಜ್ಞಾಪಕ. ಆಗಮ ಅಂದರೂ ಒಂದೇ, ಶಾಸ್ತ್ರ ಅಂದರೂ ಒಂದು. ಆಗಮ ಶಾಸ್ತ್ರ, ಪ್ರತ್ಯಕ್ಷ ಬರೀ ಮೆಟೀರಿಯಲ್ ವರ್ಲ್ಡ್, ಆಗಮ ಟೋಟಲಿ ಇನ್ವಿಜಿಬಲ್ ವರ್ಲ್ಡ್. ಇನ್ಫರೆನ್ಸು ಇದರ್ ಬೇಸ್ಡ್ ಆನ್ ಪ್ರತ್ಯಕ್ಷ ಆರ್ ಆನ್ ಆಗಮ, ಎರಡರೂ ಬೇಸಿಸ್ ಬೇಕಾದ್ರೆ. ಇಲ್ಲವರು ಅನುಮಾನ ಫಂಕ್ಷನ್ ಮಾಡೋದಿಲ್ಲ. ಯುಕ್ತಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಏನಂತ ಹೇಳಬೇಕು? ಇಲ್ಲ ಪ್ರತ್ಯಕ್ಷದ ಬೇಸ್ ಇರಬೇಕು, ಇಲ್ಲ ಹೋದರೆ ಆಗಮದ ಬೇಸ್ ಇರಬೇಕು. ಇವು ಮೂರು ಪ್ರಮಾಣಗಳು ಅಂತ ಹೆಸರು. ಗೊತ್ತಾಯ್ತಾ? ಈ ಮೂರರಲ್ಲಿ ಮೂರೂ ಪ್ರಮಾಣವನ್ನು ಕೂಡ ಯಾರು ಸರಿಯಾಗಿ ಜಸ್ಟಿಸ್ ಕೊಡ್ತಾರೆ ಬರೋದಕ್ಕೂ, ಅದು ಪರ್ಫೆಕ್ಟ್ ಫಿಲಾಸಫಿ. ಯಾವುದೊಂದನ್ನು ಬಿಟ್ಟರು ಕೂಡ ಇನ್ಕಂಪ್ಲೀಟ್ ಅಂತ ಅರ್ಥ. ಪಾರ್ಷಿಯಲ್ ಪಾರ್ಷಿಯಲ್ ಪಿಕ್ಚರ್. ಆಚಾರ್ಯ ಒಬ್ಬರೇ ಮೂರು ಉಪಯೋಗಿಸಿದ್ದ ಆಚಾರ್ಯ ಒಬ್ಬರೇ. ಪ್ರತ್ಯಕ್ಷ ನಮಗೆಲ್ಲ ಗೊತ್ತೇ ಇದೆ, ಈಗ ಯುಕ್ತಿನೂ ಗೊತ್ತಿದೆ. ಬಟ್ ಆಗಮಗಳಂದ್ರೆ ಯಾವುದು ಅಂತ ಪ್ರಶ್ನೆ ಬಂತು. ಅಲ್ಲಿ ಕ್ರಿಯೇಟ್ ಆಯಿತು. ನಾನು ಹೇಳಿದ್ದೆ ಆಗಮ ಅಂತ ಶುರು ಮಾಡಿದ ಜನ ಇದು. 100ಕ್ಕೆ 99 ಪಾಲ್ ಮತಾಚಾರ್ಯ ಏನು ಮಾಡಿಬಿಟ್ರು, ಬೇಸ್ಲೆಸ್ ಆಗಿ ತಮ್ಮ ಐಡಿಯಾಸನ್ನೇ ಫಿಲಾಸಫಿ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ರು. ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನಿದೆ, ವೇದಗಳು ಅಂತಿದೆ. ವೇದಗಳೇನವು?
ಅನ್ಕ್ರಿಯೇಟೆಡ್ ಫಿಲಾಸಫಿಕಲ್ ಲಿಟ್ರೇಚರ್, ಯಾರು ಬರದೇ ಇಲ್ಲ ಅದನ್ನು.
ಯಾವಾಗಲೂ ಇರತಕ್ಕಂಥದ್ದು ಅಪೌರುಷೇಯ ಅಂತ ಅದಕ್ಕೆ ಹೆಸರು. ಅದು ಬೇಸಿಕ್ ಆಗಮ, ಗೊತ್ತಾಯ್ತು, ಬೇಸಿಕ್ ಆಗಮ. ಅದರ ಬೇಸಿಸ್ ಮೇಲೆ ಮುಂದೆ ವೇದವ್ಯಾಸದೇವರು ಏನು ಮಾಡಿದರು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಇವು ಇತಿಹಾಸಗಳು ಮತ್ತು ಭಾಗವತಾದಿ ಪುರಾಣಗಳು ಎಲ್ಲವನ್ನೂ ಬರೆದು, ಮತ್ತು ಬ್ರಹ್ಮಸೂತ್ರಗಳನ್ನು ಬರೆದು, ಎಲ್ಲದನ್ನು ತೀರ್ಮಾನ ಮಾಡೋದಕ್ಕೋಸ್ಕರ ಒಂದು ಗೈಡ್ಲೈನ್ಸ್, ಈ ಫಾರ್ಮುಲಾ ನಾವು ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತ ಕರಿತೇವೋ ಆ ರೀತಿ ಸ್ಪಿರಿಚುಯಲ್ ಫಾರ್ಮುಲಾ ಕ್ರಿಯೇಟ್ ಮಾಡಿ ವೇದವ್ಯಾಸದೇವರು. ಬ್ರಹ್ಮಸೂತ್ರ, ಸೂತ್ರ ಅಂದರೆ ಫಾರ್ಮುಲಾ, ಬ್ರಹ್ಮಸೂತ್ರಗಳು ಇರೋದು 564 ಅಷ್ಟೇ. 564 ಸೂತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಶಾಸ್ತ್ರನೂ ಓದ್ಬೋದು, ಯಾವುದೇ ಶಾಸ್ತ್ರ ಬೇಕಾದ್ರೂ ಅರ್ಥ ಮಾಡ್ಕೋಬೋದು. ಅದಕ್ಕೆ ಏನಂತ ಇರೋದನ್ನ, ನಾವು ಹೇಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತೀವೋ ಹಾಕಿ, ಅದಕ್ಕೆ ಫೈನಲ್ ಅಂದರೆ ಫೈನಲ್, ಅಲ್ಟಿಮೇಟ್ ಪ್ರೂಫ್ ಅಂತ ಹೇಳಿ ಬ್ರಹ್ಮಸೂತ್ರಗಳನ್ನು ಬರೋದು. ಇನ್ನು ಮನುಸ್ಮೃತಿ ಮೊದಲಾದ ಮನು ಮೊದಲಾದವರು ಅನೇಕ ಗ್ರಂಥಗಳನ್ನು ಬರೋದು. ಎಲ್ಲ ಸೇರಿ ದೊಡ್ಡ ಒಂದು ವಾಸ್ಟ್ ಲಿಟ್ರೇಚರ್ ನಮ್ಮಲ್ಲಿದೆ. ಎಷ್ಟಿದೆ ಗೊತ್ತೇನು? ಬರೀ ವೇದಗಳೇ ಇನ್ಫೈನೈಟ್ ಅಂತ ಕರೀತಾರೆ, ಅನಂತ ವೈ ವೇದಾಹ, ವೇದಗಳು ಇನ್ಫೈನೈಟ್. ಆಮೇಲೆ ಮಹಾಭಾರತ 100,000, ಎಲ್ಲ ಪುರಾಣಗಳು 400,000, ಇನ್ನು ಉಪಪುರಾಣಗಳು ಎಲ್ಲ ಸೇರಿಸಿಬಿಟ್ರೆ ಎಷ್ಟೋ ಕ್ರೋಬ್. ಮಹಾರ ಪಂಚರಾತ್ರ ಒಂದೇ 100 ಕೋಟಿ, ಶತಕೋಟಿ. ಮೂಲ ರಾಮಾಯಣ ಒಂದೇ ಶತಕೋಟಿ. ಎಷ್ಟಾಯ್ತು ಲೆಕ್ಕ ಹಾಕಿ? ಅದು ದೊಡ್ಡ ಲಿಟ್ರೇಚರ್ ಇದೆ. ಅಷ್ಟೆಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಮೊದಲನೇದಾಗಿ ಹ್ಯೂಸ್, ಅಷ್ಟು ವಲ್ಯೂಮಿನಸ್ ಅದು ಒಂದು. ಎರಡನೇದಾಗಿ ಸಟ್ಲ್, ಎರಡನೇದಾಗಿ ವಲ್ಯೂಮಿನಸ್ ಆಗಿರೋದೊಂದು, ಸಟ್ಲ್ ಆಗಿರೋದೊಂದು. ಗೀತಾ ಸಣ್ಣದೇ, ಎಷ್ಟು ಸಟ್ಲ್ ಆಗಿರೋದು, ಸಟ್ಲ್ ಮೀನಿಂಗ್ ಅದು. ಅದು ನೋಡಿದ್ರೆ ವಾಲ್ಯೂಮ್ ಎರಡು ಮಿಕ್ಸ್ ಆಗಿರುತ್ತೆ, ಇನ್ನೂ ಕಷ್ಟ. ಸಮುದ್ರ ದಾಟೋದು ಎಷ್ಟು ಕಷ್ಟ ಅದು, ಅದಕ್ಕಿಂತ ಕಷ್ಟ ಅಂತ ಹೇಳಿಬಿಡ್ತ. ಸಮುದ್ರ ದಾಟೋದಕ್ಕಿಂತ ಹೆಚ್ಚು ಕಷ್ಟ ಈ ಶಾಸ್ತ್ರ ಸಮುದ್ರವನ್ನು ದಾಟೋದು. ಅದಕ್ಕಾಗಿ ಏನು ಮಾಡಬೇಕಾಯಿತು? ಅದಕ್ಕೆ ಅರ್ಥ ಮಾಡೋ ವ್ಯವಸ್ಥೆ ಬೇಕಾಯಿತು. ಆ ಹಿನ್ನೆಲೆಯಲ್ಲಿ ಮತಾಚಾರ್ಯ ಎರಡು ಗುಂಪಾದರು. ಒಂದು, ತಾವು ಹೇಳಿದ್ದೇ ಶಾಸ್ತ್ರ ಅಂತ ಹೇಳೋರು ಕೆಲವರು. ಇದಕ್ಕೆ ಶಾಸ್ತ್ರ ಒಪ್ಕೊಂಡ್ರಿದ್ದನ್ನ ಒಪ್ಕೊಂಡ್ಬಿಟ್ಟು ತಾವು ಹೇಳಿದ್ದೇ ಅರ್ಥ ಅಂತ ಶುರು ಮಾಡಿದ್ರು. ಡಿಫ್ರೆನ್ಸ್ ಗೊತ್ತಾಯ್ತಾ? ತಾವು ಹೇಳಿದ್ದೇ ಶಾಸ್ತ್ರ ಒಂದು, ಶಾಸ್ತ್ರ ತಾವು ಹೇಳಿದ್ದೇ ಅರ್ಥ ಅಂತ ಇನ್ನೊಂದು. ಆ ಹೊತ್ತಿನಲ್ಲಿ ಏನು ಬೇಕಾಯಿತು ನಮಗೀಗ? ಶಾಸ್ತ್ರ ಸರಿಯಾದ ಅರ್ಥ ಹೇಳಬೇಕಾಗಿತ್ತು. ಆಗ ಅವತಾರ ಮಾಡಿದ ಮಧ್ವಾಚಾರ್ಯ, ನೆನಪಿರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಆಚಾರ ಮಾಡಿದ ದೊಡ್ಡ ಉಪಕಾರ ಏನು ಅಂದರೆ, ನಾವು ಲೆನ್ಸಲ್ಲಿ ನೋಡ್ತೇವೆ ಅಂತ ತಿಳ್ಕೊಂಬೋದು. ಅದೇ ಡಿಫೆಕ್ಟಿವ್ ಇದ್ರೆ ರಾಂಗ್ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಈ ಕಲರ್ ಗ್ಲಾಸ್ ತಗೊಂಡು ನೋಡಿದರೆ ವೈಟ್ ಕೂಡ ನಿಮಗೇನು ಕಾಣುತ್ತೆ? ಕಲರ್ ಕಾಣುತ್ತೆ. ಆ ಥರ ಅದಕ್ಕೆ ಬಯಾಸ್ಡ್ ಮೈಂಡ್ ಅಂತ ಕರೀಲ್ಲ. ಹೇಗೆ ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡ್ರೆ ಆ ವಿಷನ್ ನಮಗೆ ಹೇಗೆ ಡಿಸ್ಟಾರ್ಟ್ ಆಗುತ್ತೋ ಹಾಗೆ ಮನಸ್ಸಿನಲ್ಲೇ ಅವ್ರ ದೊಡ್ಡ ಡಿಫೆಕ್ಟ್ ಇತ್ತು ಅವ್ರಿಗೆ, ಮನಸ್ಸಲ್ಲೇ ಡಿಫೆಕ್ಟ್ ಇತ್ತು. ಆದ್ದರಿಂದ ಏನಾಯಿತು, ಎಲ್ಲ ರಾಂಗ್ ಕನ್ಕ್ಲೂಷನ್ಸ್ ಎಲ್ಲ ಮಾಡಲಿಕ್ಕೆ ಬಂದರು. ಇದೆಲ್ಲ ತೆಗೆದುಹಾಕಬೇಕು ಅಂತ ಹೇಳಿನೇ. ಮಧ್ವಾಚಾರ ಅವತಾರವಾಗಿತ್ತು, ನೆನಪಿರಬೇಕು. ಭೀಮ ಹನುಮದ ಅವತಾರ, ಭೀಮಾವತಾರ, ಅದು ಸ್ಪಿರಿಚುಯಲ್ ಸ್ಟ್ರೆಂತು ಕಂಬೈಂಡ್ ವಿತ್ ಫಿಸಿಕಲ್ ಸ್ಟ್ರೆಂತ್, ಅದನ್ನು ಮಾಡಬೇಕಾಗಿತ್ತ. ದುಷ್ಟರ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಅವ್ರನ್ನ ತೆಗೆದುಹಾಕೋಕ್ಕೋಸ್ಕರ ಒಳ್ಳೆ ಮೈಟಿ ಬಾಡಿ ಬೇಕಾಗಿತ್ತು. ಇಲ್ಲಿ ಹಾಗಲ್ಲ, ಇಲ್ಲೆಲ್ಲ ವಿಚಾರಗಳು ಬಂದಿದ್ದರಿಂದಾಗಿನೇ ಸ್ಪಿರಿಚುಯಲ್ ಸ್ಟ್ರೆಂತ್ ಭಾರಿ ಜಾಸ್ತಿ ಇರಬೇಕಾಗಿತ್ತು. ಅದಕ್ಕೆ ಇವರು ಬಂದರು. ಸ್ಪಿರಿಚುಯಲ್ ಸ್ಟ್ರೆಂತ್ನಲ್ಲೂ 1 ವಾಯುದೇವರೇ, ಆಮೇಲೆ ಫಿಸಿಕಲ್ ಸ್ಟ್ರೆಂತ್ನಲ್ಲೂ 1 ಅವರೇ. ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಅದಕ್ಕೆ ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ. ಇಂಥ ಕೆಲಸಕ್ಕೆ ಯಾರನ್ನು ಕಳಿಸ್ಬೇಕು? ಮೋಸ್ಟ್ ಎಫಿಷಿಯೆಂಟ್ ಆಗಬೇಕು, ಹೈಲಿ ಕಾಂಪಿಟೇಟಿವ್ ಆಗಿರಬೇಕು, ಹೈಲಿ ಕಾಂಪಿಟೆಂಟ್. ಅದರ ಜ್ಞಾನದಲ್ಲೂ ಕಾಂಪಿಟೆಂಟು, ಬಲದಲ್ಲೂ ಕಾಂಪಿಟೆಂಟ್ ಆಗಿರಬೇಕು. ಅದು ಆಗ ಮಧ್ವಾಚಾರ್ಯರು ಬಂದು ಆ ಕೆಲಸ ಮಾಡಿದ್ದಾರೆ. ಇದಿಷ್ಟೋ ಬ್ಯಾಕ್ಗ್ರೌಂಡ್ ಇದೆ. ಹಾಗಿದ್ದರೆ ಈ ಇಷ್ಟೆಲ್ಲ ಗ್ರಂಥಗಳಲ್ಲೂ ಕೂಡ ಭಾರಿ ಪ್ರಾಮಿನೆಂಟ್ ಯಾವುದಂದ್ರೆ ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳು ಎಲ್ಲ ಶಾಸ್ತ್ರ ಪ್ರಪಂಚ ಅರ್ಥ ಮಾಡಿಕೊಡೋದಕ್ಕೆ ಗೈಡ್ಲೈನ್ಸ್ ಕೊಡೋದ್ರಿಂದ ಅದು ಮೇನ್. ಅದು ಅದಕ್ಕೆ ಭಾಷ್ಯ ಬರಲಿಕ್ಕೆ ಏನು ಮಾಡಿದ್ರು ಬೇರೆಯವರು ಅಂದರೆ, ಅದಕ್ಕೆ ಭಾಷ್ಯ ಬರಲಿಕ್ಕೆ ಶುರು ಮಾಡಿ. ನೆನಪಿಟ್ಕೋಬೇಕು, ಎಲ್ಲ ಯಾವುದ್ರೂ ಕಾನ್ಸಂಟ್ರೇಟ್ ಮಾಡಿದ್ರು ಅಂದರೆ ಬ್ರಹ್ಮಸೂತ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಅದು ಒಂದು ಸರಿಯಾಗಿ ಅರ್ಥ ಆದರೆ ಬೇರೆ ಎಲ್ಲ ಸರಿಯಾಗಿ ಅರ್ಥ ಆಗುತ್ತೆ ಅಂತ ಪದ್ಧತಿ. ಅದಕ್ಕೆ ಎಷ್ಟೋ ಭಾಷ್ಯ ಬಂದಿತ್ತು ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಅಂದರೆ 21 ಭಾಷೆಗಳು ಬಂದಿತ್ತು. 21 ಭಾಷೆಗಳು ಯಾವುದಕ್ಕೆ? ಬ್ರಹ್ಮಸೂತ್ರಗಳಿಗೆ. ಅನ್ಫಾರ್ಚುನೇಟ್ಲಿ ಏನಾಯಿತು, ಅವೆಲ್ಲ ತಪ್ಪು ಭಾಷೆಗಳ. ಭಾಷೆಗಳು ತಪ್ಪಾದಾಗ ಸ್ವಲ್ಪ ನೋಡೋ ಕಣ್ಣೇ ಡಿಫೆಕ್ಟಿವ್ ಆದಾಗಾಯಿತು. ಇನ್ನು ಯಾವ ಶಾಸ್ತ್ರ ಓದಿದೆ ಏನು ತಪ್ಪು ಕಾಣುತ್ತಾಗ? ತಪ್ಪು ತಪ್ಪಾಗೆ ಕಾಣಿಸುತ್ತೆ. ಅದು ಯಾವ ಸೆಟ್ರೇಟ್ ಮಾಡಬೇಕಾಗಿತ್ತು ಮುಖ್ಯ ಅವರು? ಬ್ರಹ್ಮಸೂತ್ರಗಳನ್ನು ಸೆಟ್ರೇಟ್ ಮಾಡಬೇಕು. ಅದಕ್ಕೆ ಆಜ್ಞಾ ಮನ್ಯೇರ ಭಾರ್ಯಮ್ಮ ಅಂತ ಹೇಳ್ತಾ ಬ್ರಹ್ಮಸೂತ್ರಸ್ಯ ಭಾಷ್ಯಂ ಅಂತ ಹೇಳಿದರು. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಅದು ಸರಿ ಮಾಡಿದರೆ ಉಳಿದೆಲ್ಲ ಸರಿ ಹೋಗ್ತದೆ. ಅಲ್ಲಿ ಚೆಕ್ ಮಾಡಬೇಕು. ಅದನ್ನು ಆಚಾರ ಅತ್ಯಂತ ಮುಖ್ಯವಾದಂಥ ಅವತಾರದ ಉದ್ದೇಶ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ. ಇದು ಬೇಸಿಕ್, ಉಳಿದೆಲ್ಲ ಅಪ್ಲೈಡ್. ಇದು ಬೇಸಿಕ್, ಗೀತಾಭಾಷ್ಯಾದಿಗಳೆಲ್ಲ ಅಪ್ಲಿಕೇಶನ್, ಬಟ್ ಬೇಸಿಕಲಿ ಬರೀಬೇಕಾಯಿತು ಬ್ರಹ್ಮಸೂತ್ರ ಭಾಷ್ಯ. ಆಚಾರ್ಯರು ಆ ರೀತಿ ಅದು ಅರ್ಥ ಬರೀ ಶುರು ಮಾಡಿದರು. ಬರೆಯೋದರಲ್ಲೂ ಕೂಡ ಡಿಫರೆಂಟ್ ಸ್ಟೇಜಸ್ಸಲ್ಲಿ ಬರೀತಾ ಹೋಗ್ತಾರೆ. ತೀರಾ ಅವರು ಮೊದಲು ಬರೆದ ಮೊತ್ತ ಮೊದಲ ಗ್ರಂಥ ಅಂದರೆ ಮೊದಲು ಕಂದುಕ ಸ್ತುತಿ, ಚೆಂಡಾಟ ಆಡ್ತಿರ್ಬೇಕಾದ್ರೇ ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ, ಹೀಗೆ ಎರಡೇ ಶ್ಲೋಕಗಳ ಒಂದು ಸ್ತೋತ್ರವನ್ನು ಬರೆದರು. ಅದು ಮೊಟ್ಟ ಮೊದಲ ಕೃತಿಯ. ಇನ್ನು ಶಾಸ್ತ್ರ ಪ್ರಪಂಚಕ್ಕೆ ಬಂದರೆ ಅವರು ಮೊಟ್ಟ ಬರೆದಿದ್ದು ಭಾಷ್ಯ ಯಾವುದಕ್ಕೆ ಅಂದರೆ ಗೀತಾಭಾಷ್ಯಕ್ಕೆ. ಅದನ್ನು ಹೇಳ್ತಾರೆ, ಗೀತಾಭಾಷ್ಯಂ ವಿಧಾಯಾಸೋ ಪ್ರಥಮಂ ತುಷ್ಟಿದಂ ಹರೇ ಹೇ. ಇಷ್ಟು ಓದಿದ್ರಲ್ಲ, ಗೀತಾಭಾಷ್ಯಂ ವಿಧಾಯ ಆದೌ ಪ್ರಥಮಂ ತುಷ್ಟಿದಂ ಹರೇ ಹೇ. ಮೊದಲ ಗ್ರಂಥ ಗೀತಾಭಾಷ್ಯ. ಅದು ಬರೆದಾಗ ಆಚಾರ್ಯರಿಗೆ ಸುಮಾರು 16 ವರ್ಷ ಅಷ್ಟೇ, 16 ವರ್ಷ. ಸದರ್ನ್ ಇಂಡಿಯನ್ ಟೂರ್ ಮುಗಿಸ್ಕೊಂಡು ಬಂದರು. ಮುಗಿಸ್ಕೊಂಡು ಬಂದ ತಕ್ಷಣ ಅಲ್ಲೆಲ್ಲ ಜನಗಳಲ್ಲಿ ಬೇಡಿಕೆ ಬಂತು. ಆಚಾರ್ಯ ಹೋದಲ್ಲೆಲ್ಲ ಏನು ಮಾಡ್ತಾ ಇದ್ರು, ಈಗಿರೋ ಭಾಷೆಗಳು ಸರಿ ಇಲ್ಲ ಅನ್ನೋದನ್ನು ಪ್ರವಚನ ಮಾಡ್ತಾ ಇದ್ರು. ಜನಗಳಿಗೆ ಏನಾಯ್ತಾಗ, ಹಾಗಿದ್ದು ಸರಿಯಾದ ಭಾಷೆ ಯಾವುದು ಪ್ರಶ್ನೆ ಬಂತು. ನೀವು ಬರೀರಿ ಅಂತ ಕೇಳಿಕೊಂಡ್ರು. ತಕ್ಷಣ ಆಚಾರ್ಯ ಏನು ಮಾಡಿದ್ರು, ಗೀತೆಗೆ ಭಾಷ್ಯವನ್ನು ಬರೆದು ಅದು ಗುರುದಕ್ಷಿಣೆಯಾಗಿ ಕೊಟ್ಟು ಇಲ್ಲಿ ಅಚ್ಯುತೋಪೇಷ್ಠರಿಗೆ ಬದರಿಯಾತ್ರೆಗೆ ಅಂತ ಹೊರಟರು. ಯಾತಕ್ಕೆ ಹೊರಟರು ಅಂದರೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರಿಬೇಕಿ. ಭಾಷ್ಯ ಬರಿಬೇಕಾದ್ರೆ ಉಳಿದವರು ಯಾರೂ ಮಾಡದೇ ಇದ್ದ ಮೊದಲ ಕೆಲಸವನ್ನು ಆಚಾರ್ಯ ಮಾಡಿದರು. ನಮ್ಮಲ್ಲಿ ಆಗಾಗ ಪೇಪರ್ಗಳಿಗೆ ಹಾಕ್ತಾ ಇರ್ತಾರೆ, ಟ್ರಾನ್ಸ್ಲೇಟೆಡ್ ಲೇಖನ ಬೇಕಾದ್ರೆ ಕಳಿಸ್ಬೋದು ನೀವು ಆರ್ಟಿಕಲ್ನ, ಪ್ರೊವೈಡೆಡ್ ನೀವು ಅಪ್ರೂವಲ್ ಇರಬೇಕು, ಫಾರ್ಮಲ್ ಅಪ್ರೂವಲ್ ಆಫ್ ದಿ ಒರಿಜಿನಲ್ ರೈ ಆಥರ್ ಇರಬೇಕು. ಗೊತ್ತಾಯ್ತಾ? ಅದಿದ್ದರೆ ಮಾತ್ರ ಅನುವಾದ ಮಾಡ್ತಾರೆ, ಇಲ್ಲರೂ ಅಕ್ಸೆಪ್ಟ್ ಮಾಡೋದಿಲ್ಲ. ಗೊತ್ತಾಯ್ತಾ? ಆಚೆ ಬ್ರಹ್ಮಸೂತ್ರದಲ್ಲಿ ಭಾಷ್ಯ ಬರಿಬೇಕೀಗ. ಉಳಿದವರು ಯಾರು ಏನು ಮಾಡಿದರು, ಯಾರು ವೇದವ್ಯಾಸರ ಅಪ್ಪಣೆ ತಗೊಂಡು ಬರೆದಿರಲಿಲ್ಲ, ಅರ್ಥ ಆಯ್ತಿಲ್ಲ. 21 ಜನಗಳು ಕೂಡ ವೇದವ್ಯಾಸರ ಅಪ್ಪಣೆ ತಗೊಂಡು ಬರೆದಿರಲಿಲ್ಲ, ನೆನಪಿರಬೇಕು ಫಸ್ಟ್. ಅದಕ್ಕೆ ಆಚಾರ್ಯ ಹೊಸ ಒಂದು ಪದ್ಧತಿ ಏನು ತೋರಿಸ್ಕೊಟ್ರು ಅಂದರೆ, ಮೂಲಕಾರರು ಯಾರು ಅಪಾಯಿಂಟ್ ಮಾಡ್ತಾರೋ ಅವರು ಭಾಷ್ಯ ಬರೀಬೇಕೆ ಹೊರತು ಯಾರ್ಯಾರು ಬರೋದ್ರ ಪ್ರಯೋಜನ ಇಲ್ಲ. ಇವತ್ತು ಕಮಿಟಿ ತಾವೇ ಹೊರ ಮಾಡ್ಕೊಂಡ್ರೆ ಕಮಿಟಿ ಆಗೋದಿಲ್ಲ. ಯಾರು ಮಾಡಬೇಕದನ್ನ? ಕಾಂಪಿಟೆಂಟ್ ಅಥಾರಿಟಿ ಒಂದು ಕನ್ಸ್ಟಿಟ್ಯೂಟ್ ಮಾಡಬೇಕು, ಆಗ ಅದು ಕಮಿಟಿ ಆಗುತ್ತೆ ಹೊರತು ತಾತವೇ ಮಾಡ್ಕೊಂಡ್ರೆ ಯಾಕಾಗ ಇನ್ನೊಂದು ಗಲಾಟೆ ಆಗುತ್ತೆ ಅಷ್ಟೇ, ಅರ್ಥ ಇಲ್ಲ. ಅದು ವೇದವ್ಯಾಸ ದೇವರು ಯಾರು, ಬ್ರಹ್ಮಸೂತ್ರ ಬರೆದವರು, ಅವರಿಂದಲೇ ಅಪ್ರೂವಲ್ ತಗೋಬೇಕು. ಅದಕ್ಕೆ ಅವರು ಮಹಾಬದರಿಗೆ ಹೊರಟರು. ವೆರಿ ಇಂಪಾರ್ಟೆಂಟ್, ಗ್ರಂಥ ರಚನೆಗೋಸ್ಕರ ಮೂಲಕಾರರ ಸಮ್ಮತಿಯನ್ನು ಅಪ್ಪಣೆಯನ್ನು ಪಡೆಯಬೇಕು ಅಂಥೇಳಿ ಮಹಾಬದರಿಗೆ ಆಚಾರ ಹೋಗ್ತಾರೆ. ಗೀತಾಭಾಷ್ಯವನ್ನು ಸಬ್ಮಿಟ್ ಮಾಡ್ತಾರೆ ಬದರಿಯಲ್ಲಿ, ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ವೇದವ್ಯಾಸ್ತವರಿಂದ ಮತ್ತೆ ಅಪ್ಪಣೆ ಪಡೀತಾರೆ. ಎರಡು ರೀತಿ ಬಂದಾಗಾಯ್ತು, ಮೊದಲು ಅವತಾರ ಮಾಡಿ ಬಂದಿದ್ದೆ ಯಾವುದಕ್ಕೆ ಬರಲಿಕ್ಕೆ, ಅಲ್ಲಿ ಜನಗಳಿಗೆ ಗೊತ್ತಾಗಲ್ಲ ಅದು ಹುಡುಗೆಲ್ಲ, ಬಟ್ ಇಲ್ಲಿ ಕಾಣಬೇಕು ಜನಗಳ ಶಿಷ್ಯರಿಗೆಲ್ಲ ಗೊತ್ತಾಗಬೇಕು ಅಂಥೇಳಿ 2 ಸತಿ ಅಪ್ಪಣೆ ತಗೊಂಡಾಗಾಯ್ತು. ಅಷ್ಟು ತಗೊಂಡು ಆಮೇಲೆ ಬರೆದ ಗ್ರಂಥರೇ ಬ್ರಹ್ಮಸೂತ್ರ ಭಾಷ್ಯ. ಇದು 2ನೇ ಗ್ರಂಥ. ಇದು ಕ್ರೋನಾಲಜಿಕಲಿ ಬರೆದಿದ್ದ ಆಚಾರ್ಯ ಬರಲು ಗೀತಾಭಾಷ್ಯ, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೀತಾರೆ. ಬರೆದ ಜಾಗ ಯಾವುದು? ಬದರಿ. ಇವತ್ತೆಲ್ಲ ಹೋಗಿ ಬರುತ್ತೆ, ಅವ್ರು ಬದರಿಯಲ್ಲಿ ಆಚಾರ್ಯ ಬರೆದಿತ್ತು. ಆಚಾರ್ಯ ದೊಡ್ಡವ್ರು ಗ್ರಂಥ ಬರೆಯೋದ್ರೆ ತಾವು ಬರೆಯೋದಿಲ್ಲ, ಡಿಕ್ಟೇಟ್ ಮಾಡ್ತಾರೆ, ನಾವು ಬರೀಬೇಕಂತ ಡಿಕ್ಟೇಟ್ ಮಾಡಿದರು. ಫಸ್ಟ್ ಕಾಪಿ ತಯಾರು ಮಾಡಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದ್ದು ಅಂದರೆ ಸತ್ಯತೀರ್ಥರು ಬರ್ಕೊಳ್ತಾರೆ. ಸತ್ಯತೀರ್ಥರು ಭಂಡಾರಿಕೆಯಲ್ಲಿ ಬರೆದ ಮೂಲ ಪುರುಷರು ಇದ್ದಾರಲ್ಲ, ಅವರು ಸತ್ಯತೀರ್ಥರು. ಸನ್ಯಾಸದಲ್ಲಿ ಆಚಾರ ಶಿಷ್ಯರಲ್ಲ ಅವರು, ಅಚ್ಯುತ ಪ್ರೇಕ್ಷರು ಶಿಷ್ಯರೇನೆ, ಆದರೆ ವಿದ್ಯೆಯಲ್ಲಿ ಆಚಾರ ಶಿಷ್ಯರು. ಐತರೆಯ ಭಾಷ್ಯವನ್ನು ಆಚಾರ್ಯರು 3 ಸರ್ತಿ ಕೇಳಿದ್ರು. ಐತರೆಯ ಉಪನಿಷತ್ತನ್ನು ಬಹಳ ಪ್ರಿಯ ಶಿಷ್ಯರು. ವಿದ್ಯಾಶಿಷ್ಯರು ಅಂತ ಒಂದು, ಆಶ್ರಮ ಶಿಷ್ಯರು ಅಂತ ಒಂದು. ಉದಾಹರಣೆಗೆ ವ್ಯಾಸರಾಜರು ಬ್ರಹ್ಮಣ್ಯತೀರ್ಥರಲ್ಲಿ ಆಶ್ರಮ ತಗೊಂಡ ಶಿಷ್ಯರು, ಶ್ರೀಪಾದರಾಜರಲ್ಲಿ ವಿದ್ಯಾಶಿಷ್ಯರು. ಆ ರೀತಿಯಾಗಿ ಸತ್ಯತೀರ್ಥರ ಆಚಾರ್ಯ ವಿದ್ಯಾಶಿಷ್ಯರಾಗಿ ಅದನ್ನು ಫಸ್ಟ್ ಕಾಪಿ ತಯಾರು ಮಾಡಿ ಆಚಾರ ಏನು ಮಾಡಿದರು ಆಮೇಲೆ ಅದನ್ನು ಗೋದಾವರಿ ತೀರದಲ್ಲಿ ಒಂದು ದೊಡ್ಡ ಸಭೆ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಫಸ್ಟ್ ಪಬ್ಲಿಷ್ ಮಾಡ್ತಾರೆ. ಪಬ್ಲಿಷ್ ಮಾಡಿದಾಗ ಅಟ್ರ್ಯಾಕ್ಟ್ ಆಗಿ ಬಂದವರು ಯಾರು? ಶೋಭನ ಭಟ್ರು. ಅವರೇ ಪದ್ಮನಾಭ ತೀರ್ಥರು ಅಂತ ಆಗ್ತಾರೆ. ಸೊ ಗ್ರಂಥದ ಎಫೆಕ್ಟ್ ಅದು. ಬ್ರಹ್ಮಸೂತ್ರ ಭಾಷ್ಯದಿಂದಾಗಿ ಬಂದವರು ಪದ್ಮನಾಭ ತೀರ್ಥರು, ಶೋಭನ ಭಟ್ರು ಅಂತ ಪೂರ್ವಾಶ್ರಮದ ಹೆಸರು. ಇಷ್ಟು ಬ್ರಹ್ಮಸೂತ್ರ ಭಾಷೆಗೆ ಸಂಬಂಧಪಟ್ಟಂತಹ ಬ್ಯಾಕ್ಗ್ರೌಂಡ್. ಇನ್ನು ಬುಳಿದ ಗ್ರಂಥಗಳೆಲ್ಲ ಹಾಗೆ ಪರಿಚಯ ಮಾಡ್ಕೋಬೇಕು. ಬ್ರಹ್ಮಸೂತ್ರ ಭಾಷೆಗೆ ಆಚಾರ್ಯರು ಒಟ್ಟು 4 ಗ್ರಂಥಗಳನ್ನು ಬರೀತಾರೆ. 4 ಗ್ರಂಥಗಳು ಅದೆಲ್ಲ ನಿಮ್ಮಲ್ಲಿ ತೋರಿಸ್ತದೆ ಹಾಕಿದೆಯಲ್ಲ, ಆಮೇಲೆ ತೋರಿಸ್ತದೆ. 4 ಗ್ರಂಥಗಳೇ ಬರ ಅದೋಡಿ ಎಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಆಚಾರ ಗ್ರಂಥ ರಚನೆ ಇದು ಎಷ್ಟು ವೆಲ್ ಪ್ಲಾನ್ಡ್ ಪ್ಲಾನ್ ಅಂಡ್ ಪರ್ಪಸ್ ಆಗಿದೆ ಅಂದರೆ ವೆಲ್ ಡಿಫೈನ್ಡ್. ಅಷ್ಟು ಎಫೆಕ್ಟಿವ್ ಆಗಿ ಆಚಾರ್ಯ ಬರೀತಾ ಹೋಗ್ತಾರೆ. ಬೇರೆ ಉದಾಹರಣೆ, ಅದ್ವೈತ ಭಾಷ್ಯದಕ್ಕೆ ಒಂದೇ ಒಂದಿರೋದು, ಬ್ರಹ್ಮಸೂತ್ರಗಳು ಮೇಲೆ ಬರೆದು ಒಂದೇ ಒಂದು ಗ್ರಂಥನೇ. ಶಂಕರಾಚಾರ್ಯ ಬರೆದು ಒಂದೇ ಹೊರತು 4 ಅಲ್ಲ. ರಾಮಾನುಜಾಚಾರ್ಯ 3 ಬರೀತಾರೆ, 4 ಅಲ್ಲ. ಆಚಾರ್ಯ 4 ಗ್ರಂಥವನ್ನು ಬರೀತಾರೆ. ಪ್ಲಾನ್ ಹೇಗಿದೆ ಸ್ವಲ್ಪ ಯೋಚನೆ ಮಾಡಿ. ಬ್ರಹ್ಮಸೂತ್ರಗಳು ಸೂತ್ರಗಳು, ಆ ಸೂತ್ರಗಳು ಅಂದರೆ ಫಾರ್ಮುಲಾಗಳು. ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯ. ಫಸ್ಟ್ ಅದು ಸೂತ್ರಗಳ ಡೈರೆಕ್ಟ್ ಎಕ್ಸ್ಪ್ಲನೇಷನ್ ಬ್ರಹ್ಮಸೂತ್ರ ಭಾಷ್ಯ. ಆಮೇಲೆ ಅದರದ್ದೊಂದು ಶಾರ್ಟ್ ಫಾರಂ ಬೇಕು, ಎಪಿಟಮ್ ಬೇಕು. ಎಪಿಟಮೈಸಲ್ ಫಾರಂ ಬೇಕಿತ್ತು. ಅದು ಅಣುಭಾಷ್ಯ ಅಂತ ಹೇಳ್ತಾರೆ, ಅಣುಭಾಷ್ಯ. 32 ಶ್ಲೋಕ, 32 ಶ್ಲೋಕದೊಳಗೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಗ್ರಹ ಅಣುಭಾಷ್ಯ. ಮಧ್ವವಿಜಯದ 1008 ಶ್ಲೋಕಗಳನ್ನು ಅಣುಮಧ್ವವಿಜಯ 32 ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಬರೀ 32 ಶ್ಲೋಕದಲ್ಲಿ ಅದಕ್ಕೇನಂತಾರೆ ಸಂಗ್ರಹ, ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅಣುಭಾಷ್ಯ ಎರಡಾಯ್ತಾಗ. ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ ಭಾರಿ ಕನ್ಸೈಜ್ ಆಗಿದ್ದಿತ್ತು, ಕನ್ಸೈಜ್ ಕನ್ಸೈಜ್ ಬೇರೆ ಕಾಂಪ್ಯಾಕ್ಟ್ ಬೇರೆ, ಎರಡೂ ಆಗಿದ್ದಿತ್ತು ಬ್ರಹ್ಮಸೂತ್ರ ಭಾಷ್ಯ. ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು. ಆಚಾರ್ಯರು ಏನು ಮಾಡಿದರು, ತಿರುಕುಪ ಪಂಡಿತಾಚಾರ್ಯರು ಅವರ ಹತ್ತಿರ 15 ದಿವಸಗಳ ಕಾಲ ವಾದ ಮಾಡಿ ಶಿಷ್ಯರಾದರು. ತುಂಬ ಎಲ್ಲ ಗ್ರಂಥಗಳನ್ನು ಪಾಠ ಕೇಳಿದರು. ಆಚಾರ್ಯರವರಿಗೆ ಅಪ್ಪಣೆ ಮಾಡಿದರು, ಏನಂತ, ನೀವು ಈ ನಮ್ಮ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಟೀಕೆಯನ್ನು ಬರೆಯಿರಿ, ಬ್ರಹ್ಮಸೂತ್ರ ಭಾಷೆಗಳಿಗೆ ಟೀಕಾ ಬರೆಯಿರಿ ಅಂತ ಹೇಳಿದರು. ಲಾಸ್ಟ್ ಅವರೇನು ಮಾಡಿದರು, ನಮಗೆ ಈ ಟೀಕಾ ಬರೆಯಷ್ಟು ಕಾನ್ಫಿಡೆನ್ಸ್ ನನಗೆ ಬಂದಿಲ್ಲ ಇನ್ನೂ ಕೂಡ, ಯಾಕೆಂದರೆ ನಿಮ್ಮ ಬ್ರಹ್ಮಸೂತ್ರ ಭಾಷೆ ತೀರಾ ಸಂಗ್ರಹ, ನಮಗೆ ಸ್ಪಷ್ಟ ಅರ್ಥ ಆಗೋದು ಭಾರಿ ಕಷ್ಟ ನಮ್ಮಂಥವರಿಗೆ, ನೀವೇ ಇನ್ನೊಂದು ಗ್ರಂಥ ಬರ್ಕೊಡಿ, ಅದ್ರ ಬೇಸಿಸ್ ಬೇರೆ ಬರೀತೀರಿ ಅಂತೇಳಿ. ಆಗ ಆಚಾರ್ಯ ಬರೆದ ಗ್ರಂಥನೇ ಅನುವ್ಯಾಖ್ಯಾನ ಅಂತ ಬರೀತಾರೆ. ಅನುವ್ಯಾಖ್ಯಾನ ಅರ್ಥ ಆಯ್ತಾ, ಅಣುಭಾಷ್ಯ ಎಂಬುದೇನೋ ಬ್ರಹ್ಮಸೂತ್ರ ಭಾಷ್ಯದ ಎಪಿಟಮ್, ಅನುವ್ಯಾಖ್ಯಾನ ಎಂಬುದೇನೋ ಎಕ್ಸ್ಪ್ಯಾನ್ಷನ್, ಗೊತ್ತಾಯ್ತಾ, ಅದು ಎಪಿಟಮ್ ಬೇರೆ ಎಕ್ಸ್ಪ್ಯಾನ್ಷನ್ ಬೇರೆ, ಇದು ಅನುವ್ಯಾಖ್ಯಾನದ ಪ್ರಸಿದ್ಧವಾಯಿತು. ಅದರ ಮೇಲೆ ಜಯತೀರ್ಥರ್ ಬರೆದ ಟೀಕೆಗೆ ಧೀಮ ನ್ಯಾಯಸುಧ ಅಂತ ಹೇಳಿದರು. ನ್ಯಾಯಸುಧ ಪ್ಲೇಸ್ ಬರೋದಲ್ಲಿ, ನ್ಯಾಯಸುಧ ಅಷ್ಟು ಪೊಸಿಷನ್ ಎಲ್ಲಿ ಬರುತ್ತೆ ಅಂದರೆ ಆಚಾರ್ಯರ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಗ್ರಂಥದ ಡೈರೆಕ್ಟ್ ಕಾಮೆಂಟ್ರಿಯೇ ನ್ಯಾಯಸುಧ. ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಬ್ರಹ್ಮಸೂತ್ರ ಭಾಷ್ಯದ ಎಕ್ಸ್ಪ್ಯಾಂಡೆಡ್ ಫಾರಂ, ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರದ ಬೇಸಿಕ್ ಕಾಮೆಂಟ್ರಿ. ಇಷ್ಟು ನಮಗೆ ಜ್ಞಾಪಕ ಇದ್ದರೆ ಓದೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಫಸ್ಟ್. ಆಮೇಲೆ ಏನು ಮಾಡಿದರು, ಬ್ರಹ್ಮ ಅಣುವ್ಯಾಖ್ಯಾನದಲ್ಲಿ ಕೆಲವು ಪೋರ್ಷನ್ಸನ್ನು ಆಚಾರ್ಯ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಅಂದರೆ ಯಾವ ಬೇಸಿಸ್ ಮೇಲೆ ಈ ಬ್ರಹ್ಮಸೂತ್ರ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಬ್ರಹ್ಮಸೂತ್ರಗಳಲ್ಲಿ 564 ಸೂತ್ರ ಇದೆ, ಗೊತ್ತಾಯ್ತಾ, 564 ಸೂತ್ರ ಇದೆ, 222 ಅಧಿಕರಣ ಅಂತಿದೆ. ಅಧಿಕರಣ ಬೇರೆ, ಸೂತ್ರ ಬೇರೆ. ಸೂತ್ರಗಳು ಅಂದರೆ ಒಂದು ವಿಷಯದ ಅರ್ಥ ಹೇಳೋದು, ಅಧಿಕರಣ ಅಂದರೆ ಟಾಪಿಕ್ ಆಫ್ ಡಿಸ್ಕಷನ್, ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಥಾತೋ ಬ್ರಹ್ಮ ಜಿಜ್ಞಾಸ, ಒಂದೇ ಸೂತ್ರ ಒಂದೇ ಟಾಪಿಕ್, ಏನು ದೇವ್ರ ವಿಷಯ ತಿಳ್ಕೊಳ್ಳಲೇಬೇಕು ಅದರ ಅರ್ಥ ಬೋಧಾಯ್ತು. ಒಂದೇ ಸೂತ್ರನೂ ಒಂದೇ, ಅಧಿಕರಣನೂ ಒಂದೇ. ಕೆಲಸಕ್ಕೆ ಏನಾಗುತ್ತೆ, ಒಂದು ಅಧಿಕರಣ ಸೂತ್ರ ತುಂಬ ಇರುತ್ತೆ, 8 ಸೂತ್ರ ಇರುತ್ತೆ, 8 ಸೂತ್ರಗಳ ಟಾಪಿಕ್ಕು ಒಂದೇನೆ, ಇದು ಒಂದೇ ಸೂತ್ರ ಒಂದೇ ಟಾಪಿಕ್ಕು ಮುಗಿದೋಯ್ತು. ಏಕಸೂತ್ರಾಧಿಕರಣ ಹಾಗೆ ಹೇಳ್ಬೋದು, ಏಕಸೂತ್ರಾಧಿಕರಣ. ಕೆಲವು ದ್ವಿಸೂತ್ರ, ತ್ರಿಸೂತ್ರ, 8 ಸೂತ್ರ ಹಾಗೆಲ್ಲ ಇರಬಹುದು. ಅಲ್ಲೇನಾಗುತ್ತೆ, ಅಧಿಕರಣದಲ್ಲಿ ಟಾಪಿಕ್ ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಶಾಸ್ತ್ರ ಆಗಿದ್ದ ಕೋರ್ಟಲ್ಲಿದ್ದಾಗೆ, ವಾದಿ ಪ್ರತಿವಾದಿಗಳಿದ್ದಾಗೆ ಈ ರೀತಿ ಪ್ರಶ್ನೆ ಬರುತ್ತೆ ಅಂತ ಫಸ್ಟ್ ಬೇಸಿಕ್ ಅದು ಪೂರ್ವಪಕ್ಷ ಅಂತ ಕರೀತಾರೆ. ನೆನಪಿರುವ ಎಲ್ಲ ಟೆಕ್ನಿಕಲ್ ತರಿಸಿವಲ್ಲ, ಪೂರ್ವಪಕ್ಷ ಅಂದರೆ ಅಪೋನೆಂಟ್ಸ್ ವ್ಯೂ ಅಂತ ಅರ್ಥ, ಅಪೋನೆಂಟ್ಸ್ ವ್ಯೂ. ಆಮೇಲೆ ಸಿದ್ಧಾಂತ, ಗೊತ್ತಾಯ್ತಾ, ಅದು ಆನ್ಸರ್ ಟು ದಿ ಅಪೋನೆಂಟ್ಸ್ ವ್ಯೂ. ಈ ಎರಡು ಭಾಗ ಇರುತ್ತೆ ಒಬ್ಬ ಯಾವುದೇ ಅಧಿಕರಣಕ್ಕೆ, ಪೂರ್ವಪಕ್ಷ ಏನು, ಸಿದ್ಧಾಂತ ಏನು ಅಂತ ಹೇಳಬೇಕು. ಆ ಪೂರ್ವಪಕ್ಷ ಯಾವ ಬೇಸಿಸ್ ಮೇಲೆ ಮಾಡ್ತಾನಲ್ಲ ಅದು ಪೂರ್ವಪಕ್ಷ ನ್ಯಾಯ ಅಂತ ಕರೀತಾರೆ. ಬೇಸಿಸ್ ಆಫ್ ಯಾವುದೋ ಸುಮ್ಸುಮ್ಮನೆ ಪ್ರಶ್ನೆ ಮಾಡಿದ ಯಾರು ಕೇಳೋದಿಲ್ಲ, ಬೇಸಿಸ್ ಕೇಳಬೇಕಂತೆ. ಆ ಬೇಸಿಸ್ ಏನಂತಾರೆ, ನ್ಯಾಯ ಅಂತ ಕರೀತಾರೆ. ಬೇಸಿಸ್ ಆಫ್ ದಿ ಅಪೋನೆಂಟ್ಸ್ ಆರ್ಗ್ಯುಮೆಂಟ್ ಈಸ್ ಕಾಲ್ಡ್ ಪೂರ್ವಪಕ್ಷ ನ್ಯಾಯ, ಗೊತ್ತಾಯ್ತಾ. ಸಿದ್ಧಾಂತ ಉತ್ತರ ಕೊಡ್ತಾನಲ್ಲ ಅದಕ್ಕೊಂದು ಬೇಸಿಸ್ ಬೇಕು, ಅದಕ್ಕೇನಂತಾರೆ ಸಿದ್ಧಾಂತ ನ್ಯಾಯ ಅಂತ ಕರೀತಾರೆ. ತಿಳಿತಾ, ಆ ಪೂರ್ವಪಕ್ಷ ನ್ಯಾಯ ಏನು, ಸಿದ್ಧಾಂತ ನ್ಯಾಯ ಏನು ಅಂತ ಅನುವ್ಯಾಖ್ಯಾನದಲ್ಲಿ ಒಂದೊಂದೇ ವರ್ಡಲ್ಲಿ ಸಮಪ್ ಮಾಡ್ತಾರೆ ಸರ್, ಒಂದೊಂದೇ ವರ್ಡ್ ಅಷ್ಟೇ, ಜಸ್ಟ್ ಒಂದು ವರ್ಡ್. ಆಮೇಲೆ ಏನು ಮಾಡಿದರು, ನಮಗೆ ಇದು ಅರ್ಥ ಆಗೋದಿಲ್ಲ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರು ಆಚಾರ್ಯರನ್ನು. ಆ ಇನ್ನೊಂದು ಗ್ರಂಥ ಬರೋದು, ಅದೇ ನ್ಯಾಯ ವಿವರಣ ಅಂತ ಹೆಸರಾಯಿತು. ಅರ್ಥ ಆಯ್ತಾ, ಈಗ 4 ಗ್ರಂಥಗಳು ಬಂತು. ಇದು ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆ ಆಚಾರ್ಯ ಬರೆದ 4 ಗ್ರಂಥಗಳ ಒಂದು ಚಿತ್ರ. ಅವರು ಒಂದೇ ಬರೆದಲ್ಲ ಅದ್ವೈತ ಭಾಷ್ಯದಲ್ಲಿ, ಸೊ ಇವೆಲ್ಲ ಕಾನ್ಸೆಪ್ಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಮಿಸ್ ಆಗುತ್ತೆ. ತಿಳಿತಾ, ಆಮೇಲೆ ಅವ್ರು ಶಿಷ್ಯ ಪ್ರಶಿಷ್ಯ ಯಾರೋ ಮಾಡ್ತಾ ಬಂದರು, ಒಂದು ಫಾರ್ಮ್ ತೊಗೊಂಡು ತಷ್ಟೇ ಹೊರತು ಬೇಸಿಕಲಿ ಅವ್ರ ಇದರೊಳಗೆ ಯಾವುದು ಸಿಗೋದಿಲ್ಲ. ಆಚಾರ್ಯ ಒಬ್ಬರೇನೇ ಎಲ್ಲ ಮಾಡಿದ್ರಿಂದ ಆಲ್ ರೌಂಡ್ ಸ್ಟಡಿ, ಆಲ್ ಅಬೌಟ್ ಬ್ರಹ್ಮಸೂತ್ರ ಆಚಾರ್ಯ ಗೊತ್ತಾಗಲಿಕ್ಕೆ 4 ಓದಬೇಕು, ಆಗ ಪರ್ಫೆಕ್ಟಾಗಿ ಗೊತ್ತಾಗೋದು. ಒಂದರಲ್ಲೇ ಆಚಾರ್ಯ ಬರಿಬಹುದಾಗಿತ್ತು, ಬರೆದು ಏನಾಗ್ತಿತ್ತು ಓದೋರಿಗೆ, ಮೋಸ್ಟ್ ಡಿಫಿಕಲ್ಟ್ ಟಾಪಿಕ್ ಅದು, ಎಲ್ಲ ಏನಾಗ್ತಿತ್ತು, ಎಲ್ಲ ಕ್ಲಮ್ಜಿ ಆಗಿಬಿಟ್ಟು ಕೆಟ್ಟೋಗ್ತಾ ಇತ್ತು. ಅರ್ಥ ಆಯ್ತಾ, ಆದರೆ ಏನು ಮಾಡಿದ್ದಾರೆ, ವೆಲ್ ಪ್ಲಾನ್ಡ್. ಆಚಾರ್ಯ ಸ್ವರಮೂಲ ಗ್ರಂಥಗಳಿಂದ ಮೊದಲು ಕಲಿಬೇಕಾದ ಪಾಠ, ವೆಲ್ ಪ್ಲಾನ್ಡ್ ವರ್ಕ್ ಅವೆಲ್ಲ ಕೂಡ. ಯಾವ ರೀತಿ ಬರೆಯುವ ಸಂಗ್ರಹ ಬೇರೆ, ಎಕ್ಸ್ಪ್ಯಾನ್ಷನ್ ಬೇರೆ, ಕಂಡೆನ್ಸ್ ಮಾಡೋದು ಬೇರೆ, ಗೊತ್ತಾಯ್ತಾ, ಮಧ್ಯ ಪಾಯಿಂಟ್ಗೆ ನೋಟ್ಸ್ ಕೊಡೋದು ಬೇರೆ, 4 ಭಾಗ ಮಾಡಿದ್ರಿಂದ. ಯಾಕೆ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಬಂದರೂ ಕೂಡ ಎಲ್ಲಿ ಅಫೆಕ್ಟ್ ಆಗುತ್ತದೋ, ಸೂಪರ್ ಸ್ಟ್ರಕ್ಚರ್ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಬೋದು, ವಿಂಡೋ ಆ ಕಡೆ ಈ ಕಡೆ ಹಾಕ್ಬೋದು, ಸೊ ಫೌಂಡೇಶನ್ ಚೇಂಜ್ ಮಾಡೋಕೆ ಬರುತ್ತೆ. ಆಮೇಲೆ ಫೌಂಡೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆದ್ದರಿಂದ ಬ್ರಹ್ಮಸೂತ್ರ ಅದು ಫೌಂಡೇಶನ್ ಎಲ್ಲದಕ್ಕೂ ಕೂಡ, ಅದಕ್ಕೆ ಅದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ಬರೆದು ಅಷ್ಟು ಪರ್ಫೆಕ್ಟ್ ಮಾಡಿಕೊಡುತ್ತೆ. ಇದ್ರ ಬೇಸಿಸ್ ಮೇಲೆ ಇನ್ನು ನಮ್ಮ ಲಿಟ್ರೇಚರ್ ಏನು ಡೆವಲಪ್ ಆಯ್ತಲ್ಲ, ಆಮೇಲೆ ಟೀಕಾರಾಯರಾಗಲಿ ಆಮೇಲೆ ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಯರು ಎಲ್ಲ ಬರೆದಿದ್ದ ಗ್ರಂಥಗಳು, ಹೆಚ್ಚು ಗ್ರಂಥ ಬರೆದಿದ್ದ ಯಾವುದ್ರ ಮೇಲೆ? ನಾಲ್ಕರ ಮೇಲೆ. ಬ್ರಹ್ಮಸೂತ್ರ ಪ್ರಸ್ಥಾನ ಅಂಬ ದೊಡ್ಡ ಭಾಗ ನಮ್ಮ ದ್ವೈತ ವೇದಾಂತದಲ್ಲಿ ಮೋಸ್ಟ್ ವಲಿಮೆನಿಸ್ತಂದ್ರೆ ಈ ಬ್ರಹ್ಮಸೂತ್ರ ಮೇಲೆ ಬಂದಿರೋ ಗ್ರಂಥಗಳು. ಗೊತ್ತಾಯ್ತಾ? ಯಾಕಂದ್ರೆ ಆರ್ಗ್ಯುಮೆಂಟು ಪ್ರತಿ ಆರ್ಗ್ಯುಮೆಂಟ್. ಆಮೇಲೆ ಏನು ಮಾಡಿದರು? ಅನುವ್ಯಾಖ್ಯ ಇನ್ನೊಂದು ಪರ್ಪಸ್ ಇತ್ತು ಅನುವ್ಯಾಖ್ಯಾನದಲ್ಲಿ. ಎಕ್ಸ್ಪೆನ್ಷನ್ನಲ್ಲಿ ಏನು ಸೇರಿಕೊಂಡಿದೆ ಅಂದರೆ ಮೂಲ ಬರೆದಿದ್ದನೇ ಎಕ್ಸ್ಪ್ಲೈನ್ ಮಾಡಬೇಕು, ಜೊತೆಗೆ ಬೇರೆಯವರು ಭಾಷೆ ಬರೆದಿದ್ರಲ್ಲ ಅದು ಹೇಗೆ ರಾಂಗ್ ಅಂತ ತೋರಿಸ್ಬೇಕಾಗಿತ್ತು, ಡೆಮಾನ್ಸ್ಟ್ರೇಟ್ ಮಾಡಬೇಕಾಗಿತ್ತು. ಅನುವ್ಯಾಖ್ಯಾನ ಅದನ್ನು ಸೇರಿಸಿದ್ರು. ಅರ್ಥ ಆಯ್ತಾ? ಈಗ ಅನುವ್ಯಾಖ್ಯಾನದಲ್ಲಿ ಪೂರ್ವಪಕ್ಷಗಳ ವಿಮರ್ಶೆನೂ ಬರಬೇಕು, ಸಿದ್ಧಾಂತದ ಇನ್ನೂ ಹೆಚ್ಚಾಗಿ ಅದನ್ನು ಸಬ್ಸ್ಟ್ಯಾಂಟಿಯೇಟ್ ಕೂಡ ಮಾಡಬೇಕಾಗಿತ್ತು, ಎರಡೂ ಸೇರಿಕೊಂಡು. ಈಗ ಎಲ್ಲೂ ಇವಿಡದು 21 ಭಾಷೆಗಳ ರಿವ್ಯೂ ಕೂಡ ಮಾಡಬೇಕಾಗಿತ್ತು ಆಚೆ. ಬ್ರಹ್ಮಸೂತ್ರ ಭಾಷೆ ರಿವ್ಯೂ ಮಾಡೋದಿಲ್ಲ, ಎಲ್ಲಿ ಮಾಡ್ತಾರೆ ಅದನ್ನೆಲ್ಲ ಕೂಡ ಅನುವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಅದಕ್ಕೆ ನ್ಯಾಯಸುಧಾಂಬದ ಏನಾಯ್ತಾಗ ಪೂರ್ತಿ ಒಳ್ಳೆ ಮೋಸ್ಟ್ ವಾಲ್ಯೂಮಿನಸ್ ವರ್ಕ್ ಆಗಿ ಎಕ್ಸಾಸ್ಟಿವ್ ವರ್ಕ್ ಆಗಿ ಬಂತು. ಬ್ರಹ್ಮಸೂತ್ರ ಪ್ರಸ್ಥಾನದ ಮೇಲೆ ಅನುವ್ಯಾಖ್ಯಾನ ಎಕ್ಸಾಸ್ಟಿವ್ ಆದ್ದರಿಂದ, ನ್ಯಾಯಸುಧ ಅದರ ಮೇಲೆ ಕಾಮೆಂಟ್ರಿ ಆದ್ದರಿಂದ ಅದು ಕೂಡ ಮೋಸ್ಟ್ ಎಕ್ಸಾಸ್ಟಿವ್ ವರ್ಕ್ ಆನ್ ಬ್ರಹ್ಮಸೂತ್ರ ಅಂತಂದರೆ ನ್ಯಾಯಸುಧ. ಆಚಾರ್ಯ ಏನು ಮಾಡ್ತಾರೆ, ದೊಡ್ಡವರೆಲ್ಲ 4 ಸಂಕ್ಷೇಪ ಬರೆದು ಬಿಡ್ತಾರೆ, ಜೈತರ್ಸ್ ಏನು ಮಾಡ್ತಾರೆ ಪೂರ್ವಪಕ್ಷ ಯಾವ ಗ್ರಂಥಗಳು ಅಂತ ಹೇಳಿ, ಇದು ಯಾವ ಗ್ರಂಥ ಅಂತ ಹೇಳಿ ಎಲ್ಲದನ್ನು ಸೇರಿಸಿಬಿಟ್ಟು ಪೂರ್ತಿಯಾಗಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್. ಜೈತೀರ್ಥರ ಕಾಂಟ್ರಿಬ್ಯೂಷನ್ ಅಂದರೆ ಓವರ್ಆಲ್ ಪ್ರೆಸೆಂಟೇಷನ್ ಆಫ್ ಬ್ರಹ್ಮಸೂತ್ರದ ಮೀನಿಂಗ್. ಪೂರ್ವಪಕ್ಷ ಸಿದ್ಧಾಂತ ಏನು ಬೇಕಾದ್ರೂ ಇರಬಹುದು, ಅದು ಸರಿಯಾಗಿ ಓದಿಬಿಟ್ಟವರಿಗೆ ಎಂಟೈರ್ ಬ್ರಹ್ಮಸೂತ್ರದ ಪ್ರಸ್ಥಾನ ಕೈಯಲ್ಲಿದ್ದ ಹಾಗಿದೆ. ಅದಕ್ಕಷ್ಟು ಇಂಪಾರ್ಟೆಂಟ್ ನ್ಯಾಯಸುಧಾಮಗಳ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅದಕ್ಕೋಸ್ಕರ. ಅದು ಮೋದಿಮೇ ಎಲ್ಲ ಓದಿದಂತೆ ಲೆಕ್ಕ, ಅಷ್ಟು ವಿಶಿಷ್ಟವಾದಂಥ ಕೃತಿ ಅಂತ ತಿಳಿತಾ. ಉಳಿದವರಲ್ಲಿ ಪ್ಲಾನ್ ಪರ್ಪಸ್ ಬರದೆ ಹೋಗಿದ್ದರಿಂದ ಹೆಪೆಜಾರ್ಡಾಗಿ ಅರ್ಥ ಆಗುತ್ತೆ, ಬದಲೇ ವಿಷಯನೇ ಹೆಪೆಜಾರ್ಡ್ ಇರುತ್ತೆ, ಇದು ಬೇರೆ ಇನ್ನೂ ಬಜಿತಿ ಆಗೋಗುತ್ತೆ. ಫಸ್ಟ್ ರೋಡಲ್ಲಿ ಡರ್ಟಿಯಸ್ಟ್ ವೆಹಿಕಲ್ ಹೋದರೆ ಹಾಗೋ ಹಾಗೆ, ಕಂಡೆಮ್ಡ್ ವೆಹಿಕಲ್ನ ಘಾಟ್ ಸೈಕಲ್ ಹೋದರೆ ಏನಾಗಬಹುದು, ಎನಿ ಟೈಮ್ ಆಕ್ಸಿಡೆಂಟ್ ಆಗ್ಬೋದು, ಆ ಥರ ಇರುತ್ತೆ. ಆಚಾರ ಸಾಗಲ್ಲ, ಕ್ಲೀನಾಗಿ ಬರೆದಿದ್ದರಿಂದ ಸೂತ್ರ ಪ್ರಸ್ಥಾನದ ಮುಗಿತು. ಇದು ಒಂದು ಭಾಗ. ಆಮೇಲೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ, ಹಾಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡ್ಬಿಟ್ಟು ಆ ಪ್ರಯಾರಿಟಿ ಮೇಲೆ ಬರೀತಾ ಹೋಗ್ತಾರೆ ಆಚಾರ್ಯ. ಈ ಬ್ರಹ್ಮಸೂತ್ರ ಭಾಷೆ ಆದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಲಿಟ್ರೇಚರ್ ಯಾವುದು ಅಂತ ಪ್ರಶ್ನೆ ಬಂದರೆ ಮಹಾಭಾರತ ಅಂತ ಹೇಳ್ತಾರೆ. ಮಹಾಭಾರತ ಮೋಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ಹಿಡಿತು. ಅದನ್ನೆಲ್ಲ ಆಚಾರ್ಯ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಯಾವ ರೀತಿ ಅಂದರೆ, ವೇದವ್ಯಾಸದವರು ಎಲ್ಲ ಗ್ರಂಥನೂ ಬರೆದ್ರು, ಮಹಾಭಾರತವನ್ನೂ ಬರೆದ್ರು. ಆಮೇಲೆ ಅದು ಇಂಪಾರ್ಟೆನ್ಸ್ ತೋರಿಸ್ಬೇಕಾಯಿತು, ಎಲ್ಲ ತಮ್ಮ ಶಿಷ್ಯರನ್ನು ಕರೆದು ಒಂದು ಪ್ರಾಕ್ಟಿಕಲಾಗಿ ಒಂದು ಪ್ರಾಸಲ್ ಇನ್ನು ಕೊಟ್ಟರು ಅವರಿಗೆ, ಒಂದು ಈ ರೀತಿ ಮಾಡಿ ಅಂತೇಳಿ. ಏನದು? ಭಾರತಂ ಸರ್ವವೇದಾಸ್ತ್ಯ ತುಲಾಂ ಆರೋಪಿತಾಃ ಪುರ. ಒಂದು ಕಡೆಗೆ ಮಹಾಭಾರತ ಇಟ್ಟು ಇನ್ನು ಎಲ್ಲ ಗ್ರಂಥಗಳಿಟ್ಟು ವೇ ಮಾಡಿ ಅಂತ ಹೇಳಿ. ವೇ ಮಾಡೋದು ಅಂದರೆ ನಾವು ಸಕ್ಕರೆ ಅಕ್ಕಿ ಬೇಳೆ ವೇ ಮಾಡಿದಾಗಲ್ಲ, ಯಾವ ರೀತಿ ಗೋಲ್ಡ್ ವೇ ಮಾಡೋದು ಬೇರೆ, ಅಕ್ಕಿ ಬೇಳೆ ವೇ ಮಾಡೋದು ಬೇರೆ. ಅಕ್ಕಿ ಬೇಳೆ ಹೇಗೆ ವೇ ಮಾಡ್ತಾರೆ? 4 kg ಹೆಚ್ಚು ಕಡಿಮೆ ಆದರೆ ನಡೆದೋಗುತ್ತೆ ಆ ಕಡೆಗೆ, ಇಲ್ಲ ಆಗಲ್ಲ, ಮಿಲಿಗ್ರಾಮ್ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಆ ರೀತಿ ವೇ ಮಾಡಿದಾಗ ಮಹಾಭಾರತ ಏನಾಯಿತು? ಹೆವಿಯೆಸ್ಟ್ ವರ್ಕ್ ಅಂತಾಯ್ತು. ಅದಕ್ಕೆ ಮಹಾಭಾರತ ಅಂತ. ಮಹಾಭಾರತ ಅಂದ್ರೇನು? ಹೆವಿಯೆಸ್ಟ್ ವರ್ಕ್ ಅದು, ಬೋತ್ ಇನ್ ವರ್ಡ್ಸ್ ಆ್ಯಂಡ್ ಮೀನಿಂಗ್. ಅದಕ್ಕೆ ಮಹಾಭಾರತ. ಮಹಾಭಾರತದಲ್ಲೂ ಕೂಡ ಇಂಪಾರ್ಟೆಂಟ್ ಯಾವುದಂತ ಪ್ರಶ್ನೆ ಬಂದರೆ, ಗೀತಾ ಮತ್ತು ವಿಷ್ಣು ಸಹಸ್ರನಾಮ, ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಅವರೇ ಹೇಳ್ತಾರೆ. ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಃ ಪುರ ವ್ಯಾಸಸ್ಯೈವ ಆಜ್ಞೆಯ ತತ್ರತು ಅತ್ಯರಿಚ್ಯತ ಭಾರತಂ. ಭಾರತ ದೊಡ್ಡದು ಅಂತ ಪ್ರೂವ್ ಆಯಿತು. ಒಟ್ಟೇನಾಯ್ತಾಗ ಭಾರತಂ ಸರ್ವಶಾಸ್ತ್ರೇಷು, ಎಲ್ಲ ಶಾಸ್ತ್ರಗಳಲ್ಲೂ ಅತ್ಯಂತ ಶ್ರೇಷ್ಠ ಶಾಸ್ತ್ರ ಶಾಸ್ತ್ರರಾಜ ಅಂದರೆ ಮಹಾಭಾರತ. ತತ್ರ ಅಪಿಜೆ ಗೀತಿಕಾ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ಸ್ ಎರಡು, ಒಂದು ಭಗವದ್ಗೀತಾ, ಇನ್ನೊಂದು ವಿಷ್ಣು ಸಹಸ್ರನಾಮ. ಒಂದು ಭಗವದ್ಗೀತಾ, ವಿಷ್ಣು ಸಹಸ್ರನಾಮ. ಇದನ್ನು ಆಚಾರ ಹೇಳಿಬಿಟ್ಟು ಭಗವದ್ಗೀತೆ ಇಂಪಾರ್ಟೆಂಟ್ ಆಯ್ತಲ್ಲ ಅದಕ್ಕೆ ಭಾಷ್ಯ ಬರೀತಾರೆ. ಅದಕ್ಕೆ ಭಾಷ್ಯ ಬರೆದಿದೆ ಗೀತಾ ಭಾಷ್ಯ ಅಂತ ಹೆಸರಾಯ್ತು. ಅವ್ರು ಸ್ಟಾರ್ಟ್ ಮಾಡಿದ್ದೆ ಗೀತಾ ಭಾಷ್ಯ ಶುರು ಮಾಡಿದ್ದು. ಆಮೇಲೆ ಮುಂದೊಂದು ಸರ್ತಿ ಏನು ಮಾಡಿದ್ರು, ಇನ್ನೊಂದು ಗ್ರಂಥ ಬರೆದ್ರು, ಗೀತಾ ತಾತ್ಪರ್ಯ ನಿರ್ಣಯ ಅಂತ ಬರೆದ್ರು. ಒಂದು ಗೀತಾ ಭಾಷ್ಯ, ಇನ್ನೊಂದು ಗೀತಾ ತಾತ್ಪರ್ಯ ನಿರ್ಣಯ, ಎರಡು ಗ್ರಂಥ ಆಯಿತು. ಮಹಾಬ್ರಹ್ಮ ಭಗವದ್ಗೀತೆಯ ಮೇಲೆ ಎರಡು ಗ್ರಂಥಗಳು ಬಂತು. ಅರ್ಥ ಆಯ್ತಾ? ಈಗ ಮೊದಲನೇದು ಬ್ರಹ್ಮಸೂತ್ರಗಳು, ಆಮೇಲೆ ಗೀತಾ, 4 + 2 ಎಷ್ಟಾಯ್ತು ಅಲ್ಲಿಗೆ? 6 ಆಯಿತು. ಆಮೇಲೆ ಏನು ಮಾಡಬೇಕು? ಉಪನಿಷತ್ತುಗಳಿಗೆ ಭಾಷ್ಯ ಬರೀಬೇಕು. ವೇದಗಳಲ್ಲಿ ವೇದನೂ ಭಾರಿ ಇಂಪಾರ್ಟೆಂಟು, ಉಪನಿಷತ್ತುಗಳು ಭಾರಿ ಇಂಪಾರ್ಟೆಂಟ್. ಆದರೆ ನಮ್ಮಲ್ಲಿ ಏನಾಗಿತ್ತು ಆಚಾರ ಅವತಾರಕ್ಕಿಂತ ಮುಂಚೆ ಅಂದರೆ, ವೇದಗಳಲ್ಲಿ 4 ಭಾಗ ಅಂದರೆ ಅಧ್ಯಾಯಗಳಿದ್ದಾಗ, ಮಂತ್ರ, ಬ್ರಾಹ್ಮಣ, ಉಪನಿಷತ್ತು ಮತ್ತು ಆರಣ್ಯಕಗಳು ಅಂತ 4 ಭಾಗ. ಮಂತ್ರ, ಬ್ರಾಹ್ಮಣ, ಉಪನಿಷತ್ತು, ಆರಣ್ಯಕ ಅಂತ 4 ಭಾಗ. ಉಳಿದವ್ರು ಏನು ಮಾಡಿದ್ರು ಗೊತ್ತಾ? ಉಪನಿಷತ್ತು ಮಾತ್ರ ಎಸೆನ್ಸ್ ಆಫ್ ದಿ ವೇದಾಸ್, ಉಳಿದ ವೇದಗಳೆಲ್ಲ ಸೆಕೆಂಡರಿ, ಅಂದರೆ ದೇ ಆರ್ ಆಫ್ ನೋ ಯೂಸ್ ಅಟ್ ಆಲ್ ಅಂತ ಆ ರೀತಿ. ರಿಚುವಲ್ಸ್ ಮಾತ್ರ ಹೇಳುತ್ತೆ, ಉಳಿದ ವೇದಗಳ ಹೇಳೋದೇನು ರಿಚುವಲ್ಸ್ ಮಾತ್ರ, ದೇರ್ ಇಸ್ ನೋ ಫಿಲಾಸಫಿ ವೇದದಲ್ಲಿ. ಉಪನಿಷತ್ತಿನಲ್ಲಿ ಮಾತ್ರ ಫಿಲಾಸಫಿ ಅಂತೇಳಿ ಆಚಾರ್ಯಗಿಂತ ಮುಂಚೆ ಬಂದ ಎಲ್ಲರೂ ಕೂಡ ಉಪನಿಷತ್ತುಗಳಿಗೆ ಮಾತ್ರ ಭಾಷ್ಯ ಬರೋದು, ವೇದ ಪುರುಷ ಪುಷ್ಟಿ ಇಗ್ನೋರ್ ಮಾಡಿ ಹಾಕ್ಬಿಟ್ಟಿತ್ತು. ಗೊತ್ತಾಯ್ತಾ ಆಚಾರ್ಯ? ಅದಕ್ಕೇನು ಮಾಡಿದರು? ವೇದಗಣವೇರೂ ಒಂದು ಭಾಷ್ಯ ಬರೆದ್ರು, ಆಮೇಲೆ ಉಪನಿಷತ್ತುಗಳಿಗೂ ಭಾಷ್ಯವನ್ನು ಬರೆದ್ರು. ವೇದಕ್ಕೆ ಬರೆದ ಭಾಷ್ಯ ಋಗ್ಭಾಷ್ಯ ಅಂತ ಹೆಸರಾಯಿತು. ಋಗ್ಭಾಷ್ಯ ಸೆವೆಂತ್ ವರ್ಕದ ಋಗ್ಭಾಷ್ಯ, ಋಗ್ವೇದಕ್ಕೆ ಭಾಷ್ಯ, ಋಗ್ವೇದಕ್ಕೆ ಭಾಷ್ಯವನ್ನು ಬರೆದ್ರು. ಇಲ್ಲಿ ಬರೀತಾರೆ ಅಲ್ರಿ, ವೇದಾರ್ಥ ಬರೀತೀವಿ ಅಂತ ಹೇಳುತ್ತಾ ಬರೆದಿದ್ದು ಎಷ್ಟಕ್ಕೆ ಬರೆದ್ರಿ ನೀವೀಗ? ಋಗ್ವೇದಕ್ಕೆ ಮಾತ್ರ, ಅದು ಕೂಡ ಪೂರ್ತಿಯಲ್ಲ. ಎಷ್ಟು ಬರೆದ್ರು ಆಚಾರ್ಯರು? ಒಟ್ಟು ಮೊದಲ ಮೂರು ಚಾಪ್ಟರ್ಸ್ ಮಾತ್ರ ಬರೆದಿತ್ತು, ಗೊತ್ತಾಯ್ತಾ? ಉಳಿದಕ್ಕೆಲ್ಲ ಬರಲೇ ಇಲ್ಲ. ಮತ್ತೇನು ಬರೆದಾಗಾಯ್ತು ಅಂತ ಕೇಳಿದ್ರೆ ಹೇಳ್ತಾರೆ ವ್ಯಾಸರಾದರು, ಹೇಳ್ತಾರೆ ಋಗ್ಭಾಷ್ಯಂಚ ಚಕ್ರೆ ಸರ್ವ ವೇದಾರ್ಥ ನಿರ್ಣಯಂ. ಋಗ್ಭಾಷ್ಯ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದರಿಂದ ಅಷ್ಟು ಓದಿಬಿಟ್ರೆ ಏನಾಗುತ್ತೆ? ವೇದದ ಯಾವ ಪ್ಯಾಸೇಜ್ ಬೇಕಾದ್ರೂ ಅರ್ಥ ಮಾಡ್ಬೋದು, ಗೊತ್ತಾಯ್ತಲ್ಲ? ಆ ರೀತಿ ಗೈಡ್ಲೈನ್ಸ್ ಟು ದಿ ಇಂಟರ್ಪ್ರಿಟೇಷನ್ ಆಫ್ ವೇದಿಕ್ ಲಿಟ್ರೇಚರ್, ಅದು ಋಗ್ಭಾಷ್ಯ. ತಿಳಿತಾ? ಸೊ ಎರಡು ತಿಳ್ಕೋಬೇಕಲ್ಲಿ, ಋಗ್ಭಾಷ್ಯ ಎಂಟೈರ್ ಋಗ್ವೇದಕ್ಕಲ್ಲ, ಬರೆದಿದ್ದು ಬರೀ ಮೊದಲ 40 ಸೂಕ್ತಗಳಿಗೆ ಮಾತ್ರ, ಮೊದಲ 3 ಅಧ್ಯಾಯಗಳಿಗೆ ಮಾತ್ರ. ಆದ್ದರಿಂದ ಏನಾಯಿತು ಅಂದರೆ ಉಳಿದ ಋಗ್ವೇದ ಪೂರ್ತಿ ಅರ್ಥ ಆಗುತ್ತೆ. ಅದರಿಂದ ಅಷ್ಟೇ ಅಲ್ಲ, ಈ 40 ಸೂಕ್ತದ ಭಾಷ್ಯ ಓದ್ಕೊಂಡ್ರೆ ಉಳಿದ ವೇದ ಋಗ್ವೇದ ಅರ್ಥ ಆಗುತ್ತೆ. ಈ ಋಗ್ವೇದ ಈ ರೀತಿ ಅರ್ಥ ಮಾಡಿಕೊಂಡ್ರೆ ಉಳಿದ ಎಲ್ಲ ವೇದನ ಅರ್ಥ ಆಗುತ್ತೆ. ಅದಕ್ಕೆ ಸರ್ವ ವೇದಾರ್ಥ ನಿರ್ಣಯ ಅಂತ ಕರೆ ಅರ್ಥ ಆಯ್ತಾ? ಈಗ ಸರ್ವ ವೇದಾರ್ಥ ನಿರ್ಣಯ, ಉದಾಹರಣೆಗೆ ಈ ಪಿ ಪ್ಲಸ್ ಕ್ಯೂ ಹೋಲ್ಸ್ ಕೋರ್ಡ್ ಹೇಳಿಬಿಟ್ಟು, ಆಮೇಲೆ ಎಷ್ಟು ಹೇಳ್ಬೋದು? ಎಂ ಪ್ಲಸ್ ಎನ್ ಎ ಪ್ಲಸ್ ಬಿ ಎಷ್ಟು ಬೇಕಾದ್ರೆ ಹೇಳ್ಬೋದು, ಅದಕ್ಕೆ ಸಿಮಿಲರ್ ಅರ್ಥ ಆಯ್ತಾ? ಈಗ ಆ ದೃಷ್ಟಿಯಿಂದ ಯಾವುದೇ ಒಂದು ವಿಚಾರ ಬಂದಾಗ ಮಾರ್ಗದರ್ಶನ ಮಾಡೋದು ಬೇರೆ, ಎಲ್ಲ ಮಾಡ್ತಾ ಕೊಡೋದು ಬೇರೆ. ಇವತ್ತು ಸೈನ್ಸ್ ಹೇಗೆ ಡೆವಲಪ್ ಆಗ್ತಾ ಬಂತು, ಬೇಸಿಕಲಿ ಫಾರ್ಮುಲಾ ಇರುತ್ತೆ, ಅದನ್ನು ಕಂಡುಹಿಡಿದು ಭಾರಿ ಕಷ್ಟ. ಫಾರ್ಮುಲಾ ಬಂದೇ ಏನು ಮಾಡಿಬಿಡ್ತಾರೆ, ಆಮೇಲೆ ವಂಡರ್ಸ್ ಮಾಡಿ ಶುರು ಮಾಡಿಬಿಡ್ತಾರೆ, ಆಮೇಲೆ ಇಂಪ್ರೂವ್ ಮಾಡೋದೆಲ್ಲ ಇದ್ದಿದ್ದೇನೆ. ಆ ಥರ ಶುರುವಾಗುತ್ತೆ ಆಚಾರ. ಅದಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಎಲ್ಲ ಗೈಡ್ಲೈನ್ಸ್ ಕೊಡೋದ್ರಿಂದ ಬರೆದಿದ್ದು ಸ್ವಲ್ಪ ಅನಿಸಿದ್ರು ಕೂಡ ಉಪಯೋಗ ಏನಾಗಿರುತ್ತೆ ಅದರದ್ದು? ಪೂರ್ತಿ ಉಪಯೋಗ ಬಂದು ಹೋಗಿರುತ್ತೆ. ಅದು ಋಗ್ವೇದಕ್ಕೆ ಮಾಡಿದ ಕಾಂಟ್ರಿಬ್ಯೂಷನ್. ಆಮೇಲೆ ಉಪನಿಷತ್ ಕಡೆ ಭಾಷೆ ಯಾತಕ್ಕೆ ಬರೆದ್ರು ಅಂದರೆ, ಉಪನಿಷತ್ತುಗಳು ಉಳಿದವರು ತಿಳ್ಕೊಂಡಿದ್ದು ಅದೆಲ್ಲ ಯಜ್ಞಕ್ಕೆ ಉಪಯೋಗ, ಕರ್ಮಕಾಂಡ ಋಗ್ವೇದ ಋಗ್ವೇದಾದಿ ವೇದಗಳೆಲ್ಲ, ಉಪನಿಷತ್ ಮಾತ್ರ ಜ್ಞಾನಕಾಂಡ, ಅದರಲ್ಲಿ ಮಾತ್ರ ಫಿಲಾಸಫಿ ಇರು ಅಂತ ಹೇಳಿದ್ರು ಆಚಾರ್ಯ. ಏನು ಮಾಡಿ ಋಗ್ಭಾಷ್ಯ ಬರೀತಾ, ಬೇಸಿಕಲಿ ಫಿಲಾಸಫಿ ಎಲ್ಲ ಕಡೆಗೂ ಇದೆ, ವೇದದಲ್ಲೆಲ್ಲ ಇದೆ ಅಂತ ಹೇಳಿಬಿಟ್ಟು ಅಗ್ನಿ ಮತ್ತೆ ಅಗ್ನಿಮೇಳೆ ಪುರೋಹಿತಂ ಶುರುವಾಗ್ತದೆ. ಅಲ್ಲಿಂದ ಶುರು ಮಾಡಿ ಪ್ರತಿಯೊಂದು ವೇದದ ಬಗ್ಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಕೊಟ್ಟರು ಅಂದರೆ, ಜನ ತಿಳ್ಕೊಂಡಿದ್ದು ಒಂದರ್ಥ ವೇದಗಳಿಗೆ ತಿಳ್ಕೊಂಡಿದ್ರು ಅಷ್ಟೇ, ಅದು ಕೂಡ ತಪ್ಪಾಗಿ ತಿಳ್ಕೊಂಡಿದ್ರು, ಒಂದರ್ಥ ತಪ್ಪಾಗಿ ತಿಳ್ಕೊಂಡಿದ್ರು. ಆಚಾರ್ಯ ಹೇಳ್ತಾರೆ ವೇದಕ್ಕೆ 3 ಅರ್ಥ ಇದೆ ಅಂತೇಳಿ, ಪ್ರತಿಯೊಂದು ವೇದದ ವಾಕ್ಯಕ್ಕೆ, ಪ್ರತಿಯೊಂದು ವೇದದ ಪದಕ್ಕೆ ಅತಿ ಕಡಿಮೆ ಅಂದರೆ 3 ಅರ್ಥ ಇದೆ ಅಂತ ಹೇಳಿ, ಒಂದು ಉದಾಹರಣೆ ಅಗ್ನಿ ಸೂಕ್ತ ಇದೆ ಅಂತ ತಿಳ್ಕೊಂಡು, ಅದು ಮೊದಲನೇ ಅರ್ಥ ಅಂದ್ರೇನು? ಫೈರ್, ಫೈರ್ ಬಗ್ಗೆನೇ ಹೇಳುತ್ತೆ ಬೇಕಾದಷ್ಟು, ಅದು ಒಂದಾಯಿತು. ಎರಡನೇದೇನು? ಅದರ ದೇವತೆ ಇದ್ದಾನೆ, ಅಗ್ನಿ ದೇವರಿದ್ದಾನೆ, ಆತನ ಬಗ್ಗೆ ಹೇಳುತ್ತೆ. ಮೂರನೇದೇನು? ಅಗ್ನಿ ಅಂತರ್ಯಾಮಿ ನಾರಾಯಣ ಇದ್ದಾನೆ, ಆತನ ಬಗ್ಗೆ ಹೇಳುತ್ತೆ, ಮೂರನ್ನು ಹೇಳುತ್ತೆ. ಇದು ಆಚಾರ್ಯ ಹೇಳಿದ ವಿಷಯ. ಲೋಕದಲ್ಲಿ ಕಾಮನ್ ಸೆನ್ಸ್ಗೆ ಅರ್ಥ ಆಗುತ್ತೆ, ಕಾರ್ ಬಂತು ಕಾರ್ ಬಂತು ಅಂತ ಹೇಳ್ತಾರೆ. ತಕ್ಷಣ ಏನರ್ಥ? ಕಾರ್ ಬಂದಿದ್ದು ವೆಹಿಕಲ್ ಕಾಣಿಸ್ತು, ಆಕ್ಚುಲಿ ಒಳಗೇನಿದೆ? ಬಂದವರಿದ್ದಾರೆ, ಯಾರು ಗೆಸ್ಟಿಗೆ ಕಾಯ್ತಾ ಇದ್ರು, ಕಾರ್ ಬಂತು ಅಂದರೆ ಗೆಸ್ಟ್ ಬಂತು ಅಂತ ಅರ್ಥ. ಅಲ್ಲಿ ಬರೀ ಕಾರ್ ಬಂತು ಅಲ್ಲ, ಗೆಸ್ಟ್ ಬಂತು ಅಂತಲೇ ಅರ್ಥ. ಅರ್ಥ ಆಯ್ತಾ? ಈಗ ಅದೇ ರೀತಿಯಲ್ಲಿ ಹೊರಗೆ ನೋಡಿದರೆ ಕಾರ್ ಬಂತು, ಒಳ ನೋಡಿದರೆ ವ್ಯಕ್ತಿ ಬಂದ, ಡ್ರೈವರ್ ಬಂದ, ಅವಳ ಕೂತವನು ಬಂದ, ಡ್ರೈವರ್ ಬಂದ, ಅವಳ ಕೂತ ಆಫೀಸರ್ನು ಬಂದ. ಸೊ 3 ಅರ್ಥ ಆಯ್ತು ಈಗ. ಕಾರ್ ಬಂತ ಶಬ್ದ ಅರ್ಥಕ್ಕೆ ಬರೀ ಕಾರ್ ಬಂದು ಓಡೋಗ್ಬಿಡ್ತಾರೆ ಯಾರು, ಯಾತಕ್ಕೆ ಏನಾಗುತ್ತೆ? ಔಟ್ ಆಫ್ ಬ್ರೇಕ್ ಕಂಟ್ರೋಲ್ ಅಂತೇಳಿ ಓಡೋಗ್ಬಿಡ್ತಾರೆ, ಯಾರು ಇರೋದಿಲ್ಲ, ಅವ್ರು ಬಂದು 10 ಹತ್ರ ಹೋಗ್ಬಿಡ್ತಾರೆ. ಬೇರೆ ಏನು ಮಾಡಿ ಪಕ್ಕದಲ್ಲಿ ನಿಂತ್ಕೋತಾರೆ, ಅವ್ರಿಗೇನು ಗ್ಯಾರಂಟಿ? ನಮ್ಮೇಲೆ ದೇವರಾನೇ ಬಿಡೋದಿಲ್ಲ ಅಂತ ಹೋಗ್ತಾನೆ, ಪಕ್ಕದಲ್ಲಿ ನಿಂತ್ಕೊಂಡು ಅಷ್ಟು ಕ್ಲೋಸ್ ಆಗಿ ನಿಂತ್ಕೊಂಡ್ಬಿಡ್ತಾರೆ, ಏನಾಗೋದಿಲ್ಲ. ಯಾಕೆ? ಒಳಗೆ ಡ್ರೈವರ್ ಇದ್ದಾನೆ, ಒಳಗೆ ಆಫೀಸರ್ ಇದ್ದಾನೆ ಮುಂದೆ. ಈ 3 ಅರ್ಥ ಒಂದು ಕಾರ ಬಂತು ಅಂಬೋದಕ್ಕೆ. ಆಚಾರ ಇಡೀ ವೇದಕ್ಕೆ ಆ ರೀತಿ ಅರ್ಥ ಬರೋದು. ಯಾವ ದೇವತೆಯನ್ನು ವೇದ ಸ್ತೋತ್ರ ಮಾಡಿದರೂ ಕೂಡ ಬೇಸಿಕಲಿ ಅದು ವಿಷ್ಣು ಸ್ತೋತ್ರ ಅಂಬುದನ್ನು ತಿಳಿಸಿಕೊಟ್ರು. ಇದು ಋಗ್ವೇದದ ಬಗ್ಗೆ ಕೊಟ್ಟ ಕಾಂಟ್ರಿಬ್ಯೂಷನ್. ಇದು ಹಾಗಿದ್ರೆ 10 ಉಪನಿಷತ್ತಿ ಮಾತ್ರ ಯಾತಕ್ಕೆ ಬರೋ? ಮುಂದಿನ ಪ್ರಶ್ನೆ, ವೇದಗಳು ಏನು ಹೇಳುತ್ತೋ ಉಪನಿಷತ್ತು ಹೇಳೋದು ಅದನ್ನೇನೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಉಪನಿಷತ್ತಿನ ಸಂಖ್ಯೆ ಕೂಡ ಬಹಳ ಜನ ಗೊತ್ತಿಲ್ಲ. ವೇದಗಳು ಅನಂತ ಆದ್ದರಿಂದ ಉಪನಿಷತ್ತು ಕೂಡ ಎಷ್ಟಾಗುತ್ತೆ? ಅದು ಅನಂತನೇ, ಉಪನಿಷತ್ತುಗಳು ಅನಂತನೇ. ಆಚಾರ 10 ಮಾತ್ರ ಯಾತಕ್ಕೆ ಭಾಷ್ಯ ಬರೆದರು ಅಂದರೆ, ಉಳಿದವರೆಲ್ಲ 10 ಮಾತ್ರ ಬರೆದಿದ್ರು. ಸೊ 10 ಮಾತ್ರ ಕೆಟ್ಟೋಗಿತ್ತು ಅಂತ ಅರ್ಥ. ಸರಿ ಮಾಡೋಕ್ಕೆ ಎಷ್ಟು ಮಾಡಿದ್ರೆ ಸಾಕಾಗಿತ್ತು? 10 ಮಾಡಿದ್ರೆ ಸಾಕಾಗಿತ್ತು. ಅದಕ್ಕೆ 10 ಉಪನಿಷತ್ತು ಮಾತ್ರ ಬರುತ್ತೆ. ಉಪನಿಷತ್ತು ಇರೋದು 10 ಅಲ್ಲ, ಬೇಕಾದಷ್ಟಿದೆ. ಅದರಲ್ಲಿ ಅವ್ರು 10 ಅಂತ ಆ 10 ಅವ್ರು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಿದ್ದರಿಂದ, ಅದಕ್ಕೆ ಅವ್ರು ತಪ್ಪು ತಪ್ಪು ಅರ್ಥ ಬರೆದಿದ್ದರಿಂದ ಅದನ್ನು ಸೆಟ್ರೇಟ್ ಮಾಡೋದಕ್ಕೋಸ್ಕರ 10 ಉಪನಿಷತ್ತುಗಳು ಭಾಷ್ಯ ಬರುತ್ತೆ. ಎಷ್ಟಾಯಿತು ಗ್ರಂಥ ಈಗ? ಎಷ್ಟಾಗಿತ್ತು ಮೊದಲು? 4 + 2 + 1 7 ಆಗಿತ್ತು, ಪ್ಲಸ್ 10 ಎಷ್ಟಾಯಿತು? 17 ಗ್ರಂಥ ಆಯ್ತು. ತಿಳಿತಾ? 17 ಗ್ರಂಥ ಆಯ್ತು, 10 ಉಪನಿಷತ್ತುಗಳಿಗೂ ಭಾಷ್ಯ ಬರುತ್ತೆ. ಇಲ್ಲೊಂದು ಕಾಂಟ್ರಿಬ್ಯೂಷನ್ ಇದೆ, ವ್ಯತ್ಯಾಸ ಮಧ್ಯೆ ಮಧ್ಯೆ ವ್ಯತ್ಯಾಸ ವೈಶಿಷ್ಟ್ಯನೂ ಹೇಳ್ಬಿಡ್ತಾ ಇದ್ದೇನೆ. 10 ಉಪನಿಷತ್ತುಗಳಿಗೆ ಭಾಷ್ಯ ಬರಿಬೇಕಾದ್ರೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಇದೆ, ಪ್ರತಿಯೊಬ್ಬ ಭಾಷ್ಯಕಾರ ಫುಲ್ಫಿಲ್ ಮಾಡಬೇಕಾದ ಒಂದು ಮಿನಿಮಮ್ ಇದೆ. ಇವತ್ತು ನೋಡಿದ ಬಸ್ ನೋಡಿದ ತಕ್ಷಣ ಫಸ್ಟ್ ಏನು ಹಾಕಿರ್ಬೇಕು, ಅವರು ಎಲ್ಲಿಗೆ ಹೋಗುತ್ತೆ ಬೋರ್ಡ್ ಹಾಕಿರ್ಬೇಕು, ಹೌದಲ್ಲ? ಯಾವ ಬಸ್ಸು, ನಂಬರು, ಬೋರ್ಡು ಎಲ್ಲ ಇರೋದ್ರೆ ಬಸ್ಸಿಗೆ ಅರ್ಥ ಇಲ್ಲ. ಉಪನಿಷತ್ತನ್ನು ಓದಬೇಕಾದ್ರೆ ವೇದನ ಓದಬೇಕಾದ್ರೆ ಒಂದು ನಿಬಂಧನೆ ಇದೆ. ಏನು ನಿಬಂಧನೆ ಗೊತ್ತಾ? ಯೋಹವ ಅವಿದಿತ ಆರ್ಷ ಛಂದೋ ದೈವತೇನ ಬ್ರಾಹ್ಮಣೇನ ಯಜತಿ ಯಾಜಯತಿ ಅಧ್ಯಾಪಯತಿ ಸ್ಥಾಣುರ್ವರ್ಚತಿ ಗರ್ತೇವಾಪದ್ಯತೆ ಪ್ರವಾಮೀಯತೆ ಅಂತ ಒಂದು ಮಾತಿದೆ ವೇದದೊಳಗೆ. ಏನಾಗಂದ ಅರ್ಥ ಅಂದರೆ, ಯಾವುದೇ ವೇದ ಮಂತ್ರ ಓದಬೇಕಾದ್ರೆ ಅದಕ್ಕೆ ಋಷಿ ಯಾರು, ಅದಕ್ಕೆ ದೇವತೆ ಯಾರು, ಅದಕ್ಕೆ ಛಂದಸ್ಸು ಯಾವುದು, ಅದಕ್ಕೆ ಅರ್ಥ ಏನು, ನಾಲ್ಕು ತಿಳ್ಕೊಳ್ಳದೆ ಓದಿದರೆ ಓದಿದವನೇನಾಗ್ತಾನೆ? ಸತ್ತೋಗ್ತಾನೆ, ಅಪಮೃತ್ಯು ಬರ್ತದೆ. ಅರ್ಥ ಆಯ್ತಾ? ಸೆಕೆಂಡು ನರಕಕ್ಕೆ ಹೋಗ್ತಾನೆ, ಮತ್ತೆ ತಿಳಿತಾ ನರಕಕ್ಕೆ ಹೋಗ್ತಾನೆ, ಟೋಟಲಿ ಹಾಳಾಗಿ ಹೋಗ್ತಾನೆ ಅಂತ ಹೇಳಿಬಿಡ್ತಾನೆ. ಆದರೆ ಯಾರು ಫಾಲೋ ಮಾಡೇ ಇರಲಿಲ್ಲ. ಇವತ್ತು ಗಾಯತ್ರಿ ಮಂತ್ರ ಎಕ್ಸಾಂಪಲ್ ನೋಡಿ, ಗಾಯತ್ರಿ ಮಂತ್ರ ಸುಮ್ಮನೆ ಹೇಳಬೇಕು ಪ್ರಯೋಜನ ಬರೋದು ಏನಂತ ಹೇಳ್ಬೇಕು ನಾವು ಅದಕ್ಕೆ? ಫಸ್ಟು ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿಹಿ, ಅದು ಋಷಿ ಜ್ಞಾನ ಬಂತಿ. ದೇವತೆ ಯಾರು? ಸವಿತ್ರನಾಮಕ ಲಕ್ಷ್ಮೀನಾರಾಯಣೋ ದೇವತಾ, ದೇವತೆಯಾಯಿತು. ಆಮೇಲೇನು ಅದರ ಅರ್ಥ? ಛಂದ, ಗಾಯತ್ರಿ ಛಂದ, ಛಂದಸ್ಸು, ಅದಕ್ಕೆ ಅರ್ಥ ದೇವರಮ್ಮನ್ನು ಕಾಪಾಡಿ. ಈ ರೀತಿ ತಿಳ್ಕೊಳ್ಳೋದ್ರೆ ವೇದ ಅರ್ಥ ಡೇಂಜರಸ್ ಅಂತ ಅರ್ಥ. ಅಂದರೆ ಡ್ರೈವಿಂಗ್ ಗೊತ್ತಿಲ್ಲದೆ ವೆಹಿಕಲ್ ಓಡಿಸಿದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯ್ತಾರೆ, ಅಷ್ಟಿನೇನು ಅರ್ಥ ಇಲ್ಲ. ಆ ದೃಷ್ಟಿಯಿಂದ ಯಾವುದೇ ವೇದ ಮಂತ್ರ ಟ್ಯಾಕಲ್ ಮಾಡಬೇಕಾದ್ರೆ ಋಷಿ, ದೇವತಾ, ಛಂದಸ್ಸು ಮತ್ತು ಅರ್ಥ, ನಾಲ್ಕು ಗೊತ್ತಿರಬೇಕು. ಉಳಿದವರು ಯಾವುದಕ್ಕೆ ಟ್ರೈ ಮಾಡಿದರು? ಅರ್ಥವಿರಕ್ಕೆ ಮಾತ್ರ ಟ್ರೈ ಮಾಡಿದರು, ಅದು ಅಪಾರ್ಥ ಆಗೋಗಿತ್ತು ಅಷ್ಟೇ ಹೊರತು ಅದು ಸರಿ ಹೋಗಲಿಲ್ಲ. ಅದಕ್ಕೆ ಆಚಾರ್ಯ ಮಾಡಿದ್ದೇನು ಅಂದರೆ, ಹತ್ತು ಉಪನಿಷತ್ತುಗಳಿಗೂ ಋಷಿಗಳು ಯಾರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇದೆಲ್ಲ ಇದು ತಿಳ್ಕೊಂಡಿದ್ರೆ ಉಳಿದವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಬರುತ್ತೆ. ಇದು ಪರಿಚಯ ಮಾಡಿಕೊಂಡಿದ್ರೆ, ಈಶಾವಾಸ್ಯಕ್ಕೆ ಶಂಕರ ಭಾಷ್ಯನೂ ಇದೆ, ರಾಮ ಬದ್ಧ ಭಾಷ್ಯನೂ ಇದೆ. ರಾಮಾನುಜಾಚಾರ ಹತ್ತಕ್ಕೂ ಒಂದಕ್ಕೂ ಬರೆದಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಬದ್ಧ ಭಾಷ್ಯನೂ ಇದೆ. ಏನು ಡಿಫ್ರೆನ್ಸ್ ಅದಕ್ಕೆ ಅಂತ ಕೇಳಿದರೆ, ಅರ್ಥ ಡಿಫ್ರೆನ್ಸ್ ಬಿಟ್ಬಿಡಿ, ಆಮೇಲೆ ಹೇಳ್ಕೊಳ್ಳಿ. ಬೇಸಿಕಲಿ ನೋಡ್ತಾ ಔಟ್ ಆ್ಯಂಡ್ ಔಟ್ ಏನು ಕಾಣಿಸುತ್ತೆ ನಿಮಗೆ? ಕ್ಲಿಯರ್ ಡಿಫ್ರೆನ್ಸ್ ಕಾಣಿಸುತ್ತೆ. ಈಶಾವಾಸ ಬಿಟ್ಟು ಓದಬೇಕೀಗ, ಅವ್ರು ಡೈರೆಕ್ಟ್ ಅರ್ಥ ಬರಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆಚಾರ ಹಾಗೆ ಮಾಡೋದಿಲ್ಲ. ಋಷಿಗೆ ಯಾರು ಇರ್ತದೆ ಋಷಿ ಅಂತ ಕೇಳಿದರೆ, ಸ್ವಯಂಭೋವನು ಋಷಿ ಅಂತ ಹೇಳ್ತಾರೆ. ದೇವತೆ ಯಾರು? ಯಜ್ಞನಾಮಕ ಪರಮಾತ್ಮ ದೇವತೆ. ಎರಡು ನಿಮಿಷ ಕೊಟ್ಟ ತಕ್ಷಣ ಓದೋ ರೀತಿ ಚೇಂಜ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈಗ ಇವು ಯಜ್ಞನಾಮಕ ದೇವ ನಾರಾಯಣ, ಇದಕ್ಕೆ ದೇವತೆ, ಸ್ವಯಂಭೋವನು ಋಷಿಗಳು ಅಂತ ತಿಳ್ಕೊಂಡು ಓದಬೇಕು. ಆಮೇಲೆ ಇರುವಂಥ ತಲವಕಾರ ಬಂತು, ಅದಕ್ಕೆ ಯಾರು ದೇವತೆ? ರುದ್ರದೇವರು ಋಷಿಗಳು, ಬ್ರಹ್ಮದೇವರು ಋಷಿಗಳು, ನಾರಾಯಣ ಪ್ರತಿಪಾದ್ಯ ದೇವತೆ. ಕಾಠಗೋಪನಿಷತ್ತು ಬಂತು, ಯಮದೇವರು ನಚಿಕೇತ ಋಷಿಗಳು, ಸಾಕ್ಷಾತ್ ವಾಮನರೂಪಿ ಪರಮಾತ್ಮ ದೇವತೆ. ಇಷ್ಟು ಓದ್ಕೊಂಡು ಬೇರೆ ಭಾಷೆ ಓದಿ ಏನಿಲ್ಲ ಅದರೊಳಗೆ, ಟೋಟಲಿ ಮಿಸ್ಸಿಂಗ್. ಇನ್ನೂ ಹೇಳಿದ್ರೆ ಬೋರ್ಡ್ಲೆಸ್ ಬಸ್ ಸತ್ಯಾಗತ್ತೆ ಅಷ್ಟೆ. ಕೊನೆಗೆ ಏನಾಗುತ್ತೆ? ಸತಿ ಬಿಡ್ತಾ, ಬೋರ್ಡಿದ ಬಸ್ ಹತ್ತಿದ್ರೆ ಬಯಸ್ಕೊತಾನೆ, ಎಷ್ಟೋ ತಪ್ಪಾಗಿಬಿಟ್ಟಿರುತ್ತೆ. ಅಥವಾ ಬೋರ್ಡ್ ಚೇಂಜ್ ಮಾಡಿರಲ್ಲ ಎಷ್ಟೋದು, ಅದು ಬೇರೆ ಇರ್ತದೆ. ರಾಂಗ್ ಬೋರ್ಡ್ ಅಥವಾ ಬೋರ್ಡ್ಲೆಸ್, ಕ್ಲಿಯರ್ ಆಗಿ ಆಚಾರ್ಯ ಹೇಳಿದ್ರಿಂದ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ಈ ಒಂದು ಹೊಸ ಕಾಂಟ್ರಿಬ್ಯೂಷನ್ ಶ್ರೀಮದ್ ಆಚಾರ್ಯ, ಇದನ್ನ ಯಾರೂ ಅಭ್ಯಾಸ ಮಾಡಿಲ್ಲ. ಅದರಿಂದ ಏನಾಗುತ್ತೆ? ಅವರು ಬರೋದು ಇವರು ಬರೋದು ಆ ಥರ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಮೇಲ್ನೋಟಕ್ಕೆ ನೋಡಿ ಆಚಾರ್ಯ ಸಿಸ್ಟಮೆಟಿಕ್ ರೈಟಿಂಗ್, ಯಾವ ರೀತಿ ಬರೀಬೇಕು ಆ ರೀತಿಯೇ ಬರೋದು. ಏನು ರಿಕ್ವೈರ್ಡ್ ಅದನ್ನೇ ಕೊಟ್ಟರು ಅವರು. ಬಡ್ಸಕ್ಕೆ ಏನಾದ್ರು ಏನೇನು ಹಾಕಿದ್ರೆ ಬಡಿಸಿದ್ರೆ ಏನು ಉಪಯೋಗ ಆಗುತ್ತೆ? ಲೆಕ್ಕ ಹಾಕಿರೋಣಂತೆ, ಕೈಲಿ ತಿಂತಾನೆ, ನೆಲದ ಮೇಲೆ ತಿಂತಾನ, ಅದಕ್ಕೊಂದು ಇದು ಬೇಕಲ್ಲ. ಅದನ್ನೆಲ್ಲ ಮಾಡಿಕೊಟ್ಟವ್ರು ಆಚಾರ್ಯ. ಈ ಹತ್ತು ಉಪನಿಷತ್ತುಗಳಿಗೆ ಹೊಸ ಒಂದು ರೀತಿ ಕೊಟ್ಟು, ಇದು ಉಳಿದ ವೈಶಿಷ್ಟ್ಯ ಮುಂದೆ ಹೇಳ್ತೇನೆ. ಒಟ್ಟು ಎಷ್ಟಾಯ್ತು ಈಗ? ಹತ್ತು ಉಪನಿಷತ್ತುಗಳು, ಒಟ್ಟು 17 ಗ್ರಂಥ ಆಯ್ತೀಗ. ಆಮೇಲೆ ಏನು ಮಾಡಿದ್ರು ಗೊತ್ತಾ ಆಚಾರ್ಯರು? ಇಷ್ಟೆಲ್ಲ ಗ್ರಂಥ ಓದಬೇಕಾದ್ರೆ ಒಂದು ರೀತಿ ಶೋಭನ ಭಟ್ರು ಅಂತವ್ರು ಓದೋದು ಬೇರೆ, ಬಿಗಿನರ್ಸ್ ಓದೋದು ಬೇರೆ. ಅರ್ಥ ಆಯ್ತಾ? ಅವರಿಗೆಲ್ಲ ಒಂದು ಕಂಪೆಂಡಿಯಮ್ಸ್ ಬೇಕಾಗಿತ್ತು. ಸೊ ಎಂಟ್ರಿ ಸಿಗಬೇಕು, ಬಿಗಿನರ್ಸ್ಗೆ ಒಂದು ಎಂಟ್ರಿ ಕೊಡೋದಕ್ಕೋಸ್ಕರ ಕೆಲವು ಗ್ರಂಥಗಳು ಬರೀಬೇಕಾಯಿತು. 10 ಅಂತ ಗ್ರಂಥ ಬರುತ್ತೆ, ಅದು ಇಂಟ್ರೊಡಕ್ಷನ್ ಟು ಇಸ್ ಫಿಲಾಸಫಿ. ಗೊತ್ತಾಯ್ತಾ? ಅದು ಹೆವಿ ಆಗಬಾರ್ದು, ಓದೋರಿಗೆ ಕಾಂಪ್ಯಾಕ್ಟ್ ಆಗಿ ಅವರಿಗೆ ಎಂಟ್ರಿ ಕೊಡೋ ರೀತಿಯಲ್ಲಿ ಬರೀಬೇಕು. ಅದಕ್ಕೆ ಪ್ರಕರಣಗಳು ಅಂತ ಕರೀತಾರೆ. 10 ಪ್ರಕರಣ ಬರೀತಾರೆ. 10 ಪ್ರಕರಣ ಎಷ್ಟಾಯ್ತು? 17 ಪ್ಲಸ್ 10 27 ಜಂಪ್ ಆಯ್ತು. ಈಗ 10 + 10 ನೆನಪುಗಳು ಸುಲಭ ಆಗ 27 ಹೋಯ್ತು. 10 ಪ್ರಕರಣಗಳು ಯಾವುದು ಲೆಕ್ಕ ಇಟ್ಕೋಬೇಕು? ಮೊದಲನೇದಾಗಿ ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಎರಡು ಪ್ರಮಾಣ ಲಕ್ಷಣ, ಕಥಾಲಕ್ಷಣ. ಇಷ್ಟೊತ್ತು ಹೇಳಿದ್ನಲ್ಲ ಪ್ರೂಫ್, ಪ್ರತ್ಯಕ್ಷ, ಅನುಮಾನ, ಆಗಮ, ಅವುಗಳ ನೇಚರ್ನ ಕ್ಲಿಯರಾಗಿ ಹೇಳಿಬಿಟ್ಟು ಉಳಿದವರು ಅದನ್ನು ಫಾಲೋ ಮಾಡೋದಿರಲಿ, ಅರ್ಥ ಮಾಡ್ಕೊಳೋದ್ರು ತಪ್ಪಾಗಿಬಿಟ್ಟಿತ್ತು. ಅದೆಲ್ಲ ಸೆಟ್ರೇಟ್ ಮಾಡಿದ್ರು ಆಚಾರ್ಯ. ಪ್ರಮಾಣ ಲಕ್ಷಣ ಅಂತ ಬರೆದ್ರು, ಅದು ಪ್ರಮಾಣಗಳ ಬಗ್ಗೆ, ಆಲ್ ಅಬೌಟ್ ಪ್ರಮಾಣಸ್, ವೆರಿ ಶಾರ್ಟ್ ವರ್ಕ್. ಆಮೇಲೆ ಕಥಾಲಕ್ಷಣ, ಈ ಡಿಬೇಟ್ ಹ್ಯಾಗೆ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅದು ವೆರಿ ಇಂಪಾರ್ಟೆಂಟ್, ಎಲ್ಲರೂ ಓದಬೇಕಾದ ಗ್ರಂಥದ್ದು. ಫಿಲಾಸಾಫಿಕಲ್ ಡಿಬೇಟ್, ಸ್ಪಿರಿಚುವಲ್ ಡಿಬೇಟ್ನ ಹ್ಯಾಗೆ ಕಂಡಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಒಬ್ಬ ಅಧ್ಯಕ್ಷರು ಅಂತ ಹೇಗಿರಬೇಕು? ಆಮೇಲೆ ಪೂರ್ವ ಪಕ್ಷಿ ಬೇರೆ, ಸಿದ್ಧಾಂತಿ ಬೇರೆ, ಆಮೇಲೆ ಸಭಾಸದರು ಬೇರೆ, ಗೊತ್ತಾಯ್ತಾ? ಆಮೇಲೆ ಪ್ರಶ್ನೆ ಕೇಳ್ತಕ್ಕಂಥ ಜಡ್ಜ್ ಅಧ್ಯಕ್ಷ ಬೇರೆ, ಆಮೇಲೆ ಎಕ್ಸಾಮಿನರ್ಸ್ ಬೇರೆ, ನಿರ್ಣಾಯಕರು ಬೇರೆ. ಅದೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಈ ರೀತಿ ಇರಬೇಕು. ಫಸ್ಟ್ ಯಾರು ಮಾತಾಡಬೇಕು, ಸಿಸ್ಟಮೆಟಿಕ್ ಸೆಕೆಂಡ್ ಏನು ರಿಪ್ಲೈ ಕೊಡಬೇಕು, ಥರ್ಡ್ ಸ್ಟೆಪ್ ಯಾವುದು, ಎಲ್ಲ ಹೇಳ್ತಾ ಹೋಗ್ತಾರೆ. ಯಾವ ಗ್ರಂಥನ ಕೋಟ್ ಮಾಡಬೇಕು ಪ್ರಸಂಗ ಬಂದಾಗ? ಇರ್ಲವೆಂಟ್ ಯಾವುದು ವೇದಾಂತ ಮಾತಾಡ್ತಾ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಕೋಟ್ ಮಾಡಿ ಏನು ಉಪಯೋಗ ಆಗುತ್ತೆ? ಉಪಯೋಗ ಇನ್ಕಮ್ ಟ್ಯಾಕ್ಸ್ ವೇದ ಕೋಟ್ ಮಾಡಿ ಏನು ಉಪಯೋಗ ಆಗುತ್ತೆ? ಇರ್ಲವೆಂಟ್. ಅರ್ಥ ಆಯ್ತಾ? ಬಸ್ ಸ್ಟ್ಯಾಂಡ್ಗೂ ರೈಲ್ವೆ ಟೇಬಲ್ ನೋಡ್ಕೊಂಡ್ರೆ ಏನು ಉಪಯೋಗ? ಇರ್ಲವೆಂಟ್ ಆಗಬೇಕಾರೆ ಅದಕ್ಕೆ ಇಂತಿಂಥ ಪ್ರಮಾಣ ಕೋಟ್ ಮಾಡಬೇಕು ಅಂತ ಹೇಳೋದು. ಅವ್ರು ಒಪ್ಕೊಳ್ಳೋ ಪದ್ಧತಿ ಏನು, ಒಪ್ಕೊಳ್ಳೋದು ಹೊರಗೆ ಏನಂತ ಕರಿಬೇಕು ಅವನನ್ನು? ಅವ್ರು ಏನು ಪನಿಷ್ಮೆಂಟ್ ಇದೆಲ್ಲ ಹೇಳ್ತಾರೆ. ವೆರಿ ಶಾರ್ಟ್ ವರ್ಕ್ ಕಥಾಲಕ್ಷಣ ಅಂತ ಹೇಳ್ತಾರೆ. ಅದು ಎರಡನೇದು. ಆಮೇಲೆ ತತ್ವಸಂಖ್ಯಾನ, ತತ್ವಸಂಖ್ಯಾನ ಇಡೀ ಜಗತ್ತಿನ ತತ್ವಗಳೆಷ್ಟಿವೆ ಅಂತ ಹೇಳಬೇಕು. ತತ್ವಗಳೆಷ್ಟು, ತತ್ವಗಳು ಅಂದ್ರೇನು? ಎಂಟಿಟೀಸ್ ಅಂತ ಅರ್ಥ ಆಯ್ತಾ. ಜಗತ್ತಿದೆ, ಗೊತ್ತಾಯ್ತಾ, ದೇವರಿದ್ದಾನೆ, ಮತ್ತೆ ಜೀವರಿದ್ದಾರೆ, ಅವೆಲ್ಲರ ನೇಚರ್ ಏನು, ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ, ಜಡ ಪದಾರ್ಥಗಳಿವೆಲ್ಲ ಕ್ಲಾಸಿಫೈ ಮಾಡಬೇಕಂತ, ವೆರಿ ಇಂಪಾರ್ಟೆಂಟ್. ಈಗ ಮನೆ ಸಾಮಾನ್ಯದ ಪ್ಯಾಕಿಂಗ್ ಇದೆ, ನಾಲ್ಟ್ ಹೋಗ್ತಾನೆ ಪ್ಯಾಕಿಂಗ್, ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ, ಬಂದ್ಬಿಟ್ಟು ಹೊಟ್ಟಲಾದ ಪ್ಯಾಕ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಇವನೇನು ಮಾಡ್ತಾನೆ, ಯಾವುದ್ರಲ್ಲಿ ಏನೋ ಮಿಕ್ಸ್ ಮಾಡಿಬಿಟ್ಟು ಮನೆಗೆ ಪ್ಯಾಕಿಂಗ್ ಆಗಲ್ಲ, ತೆಗಲು ಇನ್ನೂ ಕಟ್ಟ ಹೋದ್ಮೇಲೆ ತೆಗಲಕ್ಕೂ ಬರೋದೇ. ವೆಲ್ ಪ್ಲಾಂಡ್ ಆಗಿ ಪ್ಯಾಕ್ ಮಾಡಬೇಕು, ಪ್ರಮಾಣಗಳನ್ನು, ತತ್ವಗಳನ್ನೆಲ್ಲ ಕ್ಲಾಸಿಫೈ ಮಾಡಬೇಕು. ಆ ತತ್ವ ಸಂಖ್ಯಾನ ಅಂತ ವೆರಿ ಸ್ಮಾ 11 ಶ್ಲೋಕ ಅಷ್ಟೇ, ಆ ಎಂಟೈರ್ ತತ್ವನ ಕ್ಲಾಸಿಫೈ ಮಾಡಬೇಕು ಅವರು. ತತ್ವ ಸಂಖ್ಯಾನ ಅಂತ ಹೆಸರಿಡ್ತಾರೆ. ಆದ ಉದಾಹರಣೆ ನೋಡಿ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ. ಬೇಸಿಕಲಿ ಹೇಗೆ ಮಾಡ್ತಾರೆ ಆಚಾರ್ಯರು ಅಂದರೆ, ಎಂಟೈರ್ ಯೂನಿವರ್ಸನ್ನು ಎರಡು ರೀತಿ ಕ್ಲಾಸಿಫೈ ಮಾಡ್ತಾರೆ. ಎಂಟೈರ್ ಇನ್ ಟೂ ಕ್ಲಾಸಸ್. ಏನದು? ಒಂದು ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಎಂಟಿಟಿ ಒನ್, ಡಿಪೆಂಡೆಂಟ್ ಆಲ್ ಅದರ್ಸ್ ಆರ್ ಡಿಪೆಂಡೆಂಟ್ ಎಂಟಿಟಿ. ಇಂಡಿಪೆಂಡೆಂಟ್ ಎಂಟಿಟಿ ಯಾರು ಅಂದರೆ ಭಗವಂತ ಒಬ್ಬನೇ. ಎಷ್ಟು ಸಿಂಪಲ್ ಆಗಿರುತ್ತೆ ಈಗ ಎಲ್ಲ ಹೆಪ್ಪದ ಎಲ್ಲ ನೋಡೋದು ಹೇಗಿರ್ತದೆ. ಇಂಡಿಪೆಂಡೆಂಟ್ ಆಫೀಸರ್ ಆ್ಯಂಡ್ ಅದರ್ಸ್ ಅಂತೀವಲ್ಲ, ಹಾಕಿ ಆಫೀಸರ್ ಆ್ಯಂಡ್ ಅದರ್ಸ್ ಅಂತ ಹೇಗೆ ಮಾಡ್ತೇವೋ, ಮೇನ್ ಆಫೀಸರ್ ಅದರ್ ಪ್ರಿನ್ಸಿಪಾಲ್ ಆ್ಯಂಡ್ ಅದರ್ ಸ್ಟಾಫ್, ಆಮೇಲೆ ಆಫೀಸ್ ಸ್ಟಾಫ್. ಇದರ ಒಂದು ಕ್ಲಾಸಿಫೈ ಮಾಡಿದ್ರೆ ಏನಾಗುತ್ತೆ ನಮಗೆ, ಓದೋದು ಸುಲಭ. ಪ್ರಿನ್ಸಿಪಾಲ್ ಹೆಸರು ಬಂತು, ಕ್ಲರ್ಕ್ ಹೆಸರು ಬಂತು, ಆಮೇಲೆ ಪ್ರೊಫೆಸರ್ ಹೆಸರು ಮತ್ತೆ ಇನ್ನೊಬ್ಬ ಕ್ಲರ್ಕ್ ಹೆಸರು ಬಂತು, ತಲೆ ಕೆಟ್ಟೋಗುತ್ತೆ, ಓದರೆ ಓದ್ತಾನೆ. ಸ್ಟೂಡೆಂಟ್ ಬಂದರೆ ಪ್ರೊಫೆಸರ್ ಹೆಸರು ಸೇರಿಸೋದು, ಏನಾಗುತ್ತಾಗ ತಲೆ ಕೆಟ್ಟು ಪೂರ್ತಿ ಆಫ್ ಆಗೋಗ್ಬಿಡ್ತಾನೆ. ಪ್ರೊಫೆಸರ್ ಲಿಸ್ಟೇ ಬೇರೆ, ಅದರಲ್ಲೂ ಸೀನಿಯರ್ ಪ್ರೊಫೆಸರ್ ಬೇರೆ, ಜೂನಿಯರ್ಸ್ ಬೇರೆ, ಡಿಪಾರ್ಟ್ಮೆಂಟ್ ವೈಸ್ ಬೇರೆ, ಹೆಡ್ ಬೇರೆ, ಹಾಕಿದಾಗ ಏನಾಗುತ್ತೆ, ಎಂಟೈರ್ ಪಿಕ್ಚರ್ ಸಿಗುತ್ತೆ. ಈ ರೀತಿ ಎಂಟೈರ್ ಯೂನಿವರ್ಸನ್ನು ಮಾಡಬೇಕಾಗಿತ್ತು ಆಚಾರ್ಯ. ಸಿಂಪ್ಲೆಸ್ಟ್ ಪಾಸಿಬಲ್ ಮೆಥಡ್ ಹುಡುಕಿದ್ರು, ಯಾರೂ ಮಾಡಿರಲಿಲ್ಲ ಮೊದಲು. ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು, ಭಾವಾಭವು ದ್ವಿಧೇತರ. ಮೂದಕ್ಕೆ ಎಂಟೈರ್ ಯೂನಿವರ್ಸ್ನಲ್ಲಿ ದೇವರೊಬ್ಬನೇ ಇಂಡಿಪೆಂಡೆಂಟ್, ಉಳಿದವರೆಲ್ಲ ಡಿಪೆಂಡೆಂಟ್. ತಕ್ಕಂಡು ಯಾವ ಕೆಟಗರಿಯಲ್ಲಿ ಬರ್ತೀವಿ ನಾವಾಗ ಇಮಿಡಿಯೇಟಾಗಿ? ಡಿಪೆಂಡೆಂಟ್ ಮೂದ ನಮ್ಮ ನೇಚರ್ ಏನಂತ ಗೊತ್ತಾಯ್ತು. ಅದೆಲ್ಲ ಕ್ಲಾಸಿಫೈ ಮಾಡ್ತಾ ಹೋಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಅದರ ಸೈಂಟಿಫಿಕಲಿ ಓದಬೇಕು. ನಾನು ಫಿಲಾಸಫಿ ಇರೋ ತಿಳ್ಕೊಂಬಿಟ್ಟಿರ್ತೀವಲ್ಲ, ನಾವು ಡೇ ಟು ಡೇ ಲೈಫ್ ಎಷ್ಟು ಉಪಯೋಗ ಅಂತ ಗೊತ್ತಾಗುತ್ತೆ. ತಿಳಿತಾ? ಸ್ವತಂತ್ರ ಅಂದರೆ ಏನು ಡಿಫೈನ್ ಮಾಡಬೇಕು, ಅಸ್ವತಂತ್ರ ಡಿಫೈನ್ ಮಾಡಬೇಕು. ಮತ್ತೆ ಈ ರೀತಿ ಅದು ಬರೆದು ಬರೆದು ತತ್ವ ಸಂಖ್ಯಾ ಶಾರ್ಟ್ ಆಚಾರ ಸ್ಟೈಲ್ ಅಂದರೆ ಪ್ರಕರಣಗಳು ಅಂದರೆ ವೆರಿ ಕಾಂಪ್ಯಾಕ್ಟ್. ಕೆಲವೊತ್ತು ಒಂದೇ ಪೇಜ್ ಅಷ್ಟೇ, ನಮ್ಮ ಲೆಟರ್ ಇನ್ನೂ ಜಾಸ್ತಿ ಇರುತ್ತೆ ಅಷ್ಟು ಬರೆದು ಬಿಟ್ರೆ. ಒಂದು ಎರಡು ರೂಪಾಯಿ ಇನ್ನೊಂದು ಲೆಟ್ರಿಗಿಂತ ಚಿಕ್ಕದು, ಒಂದೇ ಪೋಸ್ಟ್ ಕಾರ್ಡಲ್ಲಿ ತತ್ವ ಸಂಖ್ಯಾನ ಬರೀಬೋದು ಒಂದು ಸೈಡಲ್ಲಿ, ಇನ್ನೊಂದು ಸೈಡ್ ತತ್ವ ವಿವೇಕ ಅಷ್ಟೇ. ಅಷ್ಟು ಶಾರ್ಟ್ ವರ್ಕ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಕೊಟ್ಬಿಡ್ತಾರೆ. ತತ್ವ ಸಂಖ್ಯಾನ, ಆಮೇಲೆ ತತ್ವ ವಿವೇಕ. ತತ್ವ ಸಂಖ್ಯಾನ ಮಾಡಿದ್ರಲ್ಲ, ಇದಕ್ಕೇನು ಬೇಸಿಸ್ಸು ಅಂದರೆ ತತ್ವ ವಿವೇಕ ಅಂತ ವೇದವ್ಯಾಸರು ಬರೆದ ಗ್ರಂಥ, ಅದರ ಪ್ರೆಫರೆನ್ಸ್ ಎಲ್ಲ ಕೊಡ್ತಾರೆ. ಅದು ತತ್ವ ವಿವೇಕ. ಎಷ್ಟಾಯ್ತು ಈಗ ಪ್ರಕರಣಗಳಲ್ಲಿ? ನಾಲ್ಕಾಯ್ತು. ಪ್ರಮಾಣ ರಕ್ಷಣ, ಕಥಾರಕ್ಷಣ, ತತ್ವ ಸಂಖ್ಯಾನ, ತತ್ವ ವಿವೇಕ. ಎರಡೆರಡು ಕ್ಲಾಸ್ ಒಂದು. ಪ್ರಮಾಣ ರಕ್ಷಣ ಆಲ್ ಅಬೌಟ್ ಪ್ರೂಫ್, ಇದು ಆಲ್ ಅಬೌಟ್ ಡಿಬೇಟ್. ಕಥಾರಕ್ಷಣ ಆಮೇಲೆ ಇನ್ನೂ ಹೇಳೋದು ವಾಕ್ಯಾರ್ಥ ಗೋಷ್ಠಿ ಹೇಗಿರಬೇಕು ಅಂದರೆ ಕಥಾರಕ್ಷಣ ಓದಬೇಕು. ವಿದ್ವದ್ ಗೋಷ್ಠಿ ಹೇಗಿರಬೇಕು, ಕಥಾರಕ್ಷಣ ಓದಬೇಕು. ಆಮೇಲೆ ಇದು ತತ್ವ ಸಂಖ್ಯಾನಗಳ ಬಗ್ಗೆ ಹೇಳಿದ್ರೆ ತತ್ವ ಸಂಖ್ಯಾನ ಓದಬೇಕು. ಅದು ಪ್ರೂಫ್ ಅಂದರೆ ತತ್ವ ವಿವೇಕ. ನಾಲ್ಕಾಯ್ತು. ಆಮೇಲೆ ಏನು ಮಾಡ್ತಾರೆ, ಮೂರು ಖಂಡನಗಳು ಯಾವ್ಯಾವುದು ಗೊತ್ತಾ? ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಅಂತ ಮೂರು ಖಂಡನ ಗ್ರಂಥಗಳು. ಖಂಡನತ್ರಯ ಅಂತ ಅವಕ್ಕೆ ಹೆಸರು. ಖಂಡನತ್ರಯ ಎಷ್ಟಾಯ್ತು ಪ್ರಕರಣ ಸೇರಿಸಿದರೆ? ಏಳಾಯ್ತು. ಮೂರು ಖಂಡನಗಳು ಸಾರಸ್ಯ ಏನು ಗೊತ್ತಾ? ಮೂರು ಖಂಡನಗಳು ಯಾವುದು ಸಂಬಂಧಪಟ್ಟಿದೆ ಅಂದರೆ, ಮೂರು ಅದ್ವೈತ ಸಂಬಂಧಪಟ್ಟಿರೋ ಮೇಲೆ ಅದ್ವೈತದ ಮೂರು ಆಸ್ಪೆಕ್ಟನ್ನು ಅಟ್ಯಾಕ್ ಮಾಡ್ತಾರೆ. ಅದ್ವೈತ ಮತ ಭಾರಿ ದೊಡ್ಡ ಮತ, ಅದನ್ನು ಅಟ್ಯಾಕ್ ಮಾಡಬೇಕಾದ್ರೆ ಹೇಗೆ ಅಟ್ಯಾಕ್ ಮಾಡಬೇಕು ತೋರಿಸ್ತಾರೆ. ಬೇಸಿಕ್ ಫ್ಲಾಸ್ ಇದೆ ಅವರಲ್ಲಿ, ಮೂರು ಬೇಸಿಕ್ ಫ್ಲಾಸ್ ತಗೋತಾರೆ, ಅದನ್ನು ಅಟ್ಯಾಕ್ ಮಾಡಿ ಬ್ಲಾಸ್ಟ್ ಮಾಡಿದರೆ ಹೇಗೆ, ಮನೆಯಲ್ಲೇ ಹೋಲ್ಡಿಂಗ್ ಬ್ಲಾಸ್ಟ್ ಫೌಂಡೇಶನ್ ಬ್ಲಾಸ್ಟ್ ಮಾಡಿದ್ರೆ ಹಾಗೆ ಒಂದೊಂದೇ ಕೋಲ್ ಹೊಡೆದಾಗ ಎದ್ದು ಬೀಬೇಕು. ಅವೆಲ್ಲ ಕೂಡ ಒಂದೊಂದೇ ಹೊಡೆತಾ ಕೂತ್ಬಿಟ್ಟೆ, ಡಿಮಾಲಿಶ್ ಮಾಡೋರು ಒಂದೊಂದೇ ಹೊಡೆಯಲ್ಲಿ ತಂದು ಬುಡೋದ್ರಿಂದ ಓಡಿಸ್ಬಿಡ್ತಾರೆ ಆ ಕಡೆ ಹೋಗ್ತಾನೆ. ಅದಕ್ಕೆ ಅದ್ವೈತದ ಮೂರು ಮೇನ್ ಕಾನ್ಸೆಪ್ಟ್ ಇದೆ. ಒಂದು, ಎವ್ರಿಥಿಂಗ್ ಈಸ್ ಗಾಡ್, ಆಲ್ ಆರ್ ಬ್ರಹ್ಮನ್, ಅವ್ರ ವಾದ. ಹಾಗಿದ್ರೆ ವಾಟ್ ಯು ಅಬೌಟ್ ದಿಸ್ ಜೀವಾಸ್ ಅಂತ ಕೇಳಿದ್ರೆ, ಬ್ರಹ್ಮನ್ ಗೊತ್ತಾಯ್ತಾ ಫರ್ಗೆಟ್ ಸಿಮ್ಸನ್, ಗೊತ್ತಾಯ್ತಾ ಈ ಫರ್ಗೆಟ್ಸ್ ಇಸ್ ಐಡೆಂಟಿಟಿ, ಹಿ ಬಿಕಮ್ಸ್ ಜೀವಾ ಅಂದ್ಬಿಡ್ತಾರೆ. ಹೌ ಕ್ಯಾನ್ ಯು ಫರ್ಗೆಟ್ ಅಂತ ನಮ್ಮ ಪ್ರಶ್ನೆ ಈಗ. ಬಿಕಾಸ್ ಆಫ್ ಸಮ್ ಕಂಡೀಷನ್, ಒನ್ ವೆರಿ ಬ್ಯಾಡ್ ಕಂಡೀಷನ್, ಈ ಕಮ್ಸ್ ಅಂಡರ್ ಸಚ್ ಇಲ್ಯೂಷನ್ ಅಂತ ಅವ್ರು ಹೇಳ್ತಾರೆ. ಒಂದು ಬ್ಯಾಡ್ ಕಂಡೀಷನ್ ಅಂದರೆ ಉಪಾಧಿ ಅಂತ ಹೇಳ್ತಾರೆ. ಅದಕ್ಕೆ ಉಪಾಧಿ, ಉದಾಹರಣೆಗೆ ಒಬ್ಬ ಒಳ್ಳೆ ಬೆಳ್ಳಗಿರೋ ಮನುಷ್ಯ ಕಪ್ಪು ಕಾಣಿಸ್ತಾ ಅಂದ್ರೆ ಏನರ್ಥ? ಏನಾಗಿದೆ? ಎಲ್ಲ ಕೆಸರಲ್ಲಿ ಬಿದ್ದಿರಬೇಕು ಅಂತ ಅರ್ಥ. ಹೋಗ್ತಾನೆ ಬ್ರಹ್ಮ ಬಿದ್ದುಬಿಡ್ತಾನಂತ ಅವ್ರ ಪಕ್ಕ, ಎಲ್ಲ ಕೆಸರಲ್ಲಿ ಬಿದ್ದು ಈ ರೀತಿ ಆಗೋಗ್ಬಿಟ್ಟಿದ್ದಾನಂತ ಪಾಪ. ಅದಕ್ಕೆ ಹೇಳ್ತಾರೆ ವಾಟ್ ಈಸ್ ದಟ್ ಕಂಡೀಷನ್ ಅಂತ ಹೇಳಬೇಕು. ಬ್ರಹ್ಮನ್ ಅಂದರೆ ಈಸ್ ಆಲ್ ನೋಯರ್, ಆಮ್ನಿಸೆಂಟ್, ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್ ಅಂತ ಬ್ರಹ್ಮ. ಇವತ್ತು ನಾವು ಎ ಬಿ ಸಿ ಡಿಗಳು ವಿ ಕ್ಯಾನ್ ಫರ್ಗೆಟ್ ಅವರ್ ಓನ್ ಸೆಲ್ಸ್ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಗಾಡ್ ಹ್ಯಾಪ್ ತಾನು ಮರೆತು ಬಿಡ್ತಾನೆ. ಉಪಾಧಿ ಅಂತ ಹೇಳ್ತಿಲ್ಲ, ವಾಟ್ ಈಸ್ ದಟ್ ಉಪಾಧಿ? ಆ ಕಂಡೀಷನ್ ಇದೆ ಅದೆಲ್ಲ ರಿವ್ಯೂ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಉಪಾಧಿ ಖಂಡನ ಅಂತ ಹೇಳಿದ್ರು. ಉಪಾಧಿ ಖಂಡ. ಯಾವುದೇ ಕಂಡೀಷನಿಂದ ಕೂಡ ಏನಾಗೋದಿಲ್ಲ, ಬ್ರಹ್ಮ ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಟ್ಯಾಕ್ ಮಾಡೋದಕ್ಕೆ ಉಪಾಧಿ ಖಂಡನ ಅಂತ ಹೆಸರಿಟ್ಟ. ಉಪಾಧಿ ಖಂಡನ ಅಂದರೆ ರಿವ್ಯೂ ಆಫ್ ದಿ ಉಪಾಧಿ ಕಾನ್ಸೆಪ್ಟ್ ಆಫ್ ಅದ್ವೈತ ಸ್ಕೂಲ್, ಅದು ಉಪಾಧಿ ಖಂಡನ ಒಂದು ಕರೆ. ಆಮೇಲೆ ಮಾಯಾವಾದ ಖಂಡನ ಇನ್ನೊಂದು, ಮಾಯಾವಾದ ಖಂಡನ ಅದ್ವೈತ ಮತ್ತೆ ಕವರ್ ಬಾಡಿ ಪೆಟ್ ನೇಮ್ ಅಂದರೆ ಮಾಯಾವಾದ ಅಂತ ಹೇಳಿದ್ರು ಅದಕ್ಕೆ. ಮಾಯಾವಾದ, ಮಾಯಾವಾದ ಅಂದ್ರೆ ಏನು? ಒಂದು ಅವಿ ಮಾಯಾ ಮೀನ್ಸ್ ಅವಿದ್ಯ, ಆನ್ ಅಕೌಂಟ್ ಆಫ್ ಸಮ್ ಅವಿದ್ಯ, ಗೊತ್ತಾಯ್ತಾ? ಗಾಡ್ ಅಂಡರ್ಗೋಸ್ ಸಮ್ ಇಲ್ಯೂಷನ್, ಬಟ್ ಆಸ್ ಅ ರಿಸಲ್ಟ್ ಆಫ್ ದಿಸ್ ಇಲ್ಯೂಷನ್ ಎಂಟೈರ್ ಯೂನಿವರ್ಸ್ ಕಮ್ಸ್ ಇಟ್ ಟು ಎಕ್ಸಿಸ್ಟೆನ್ಸ್ ಅಂತ ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ? ಮಾಯಾವಾದ ಅಂದ್ರೆ ಮಾಯಾ ಅಂತ ಹೇಳಿದ್ರೆ ಒಂದು ಮಾಯಾ, ಯಾವುದೋ ಸಮಥಿಂಗ್ ಡಿಫರೆಂಟ್ ಪದಾರ್ಥ. ಇಟ್ ಅಟ್ಯಾಕ್ಸ್ ಬ್ರಹ್ಮನ್, ಗೊತ್ತಾಯ್ತಾ? ಬ್ರಹ್ಮನ್ ಅಟ್ಯಾಕ್ ಮಾಡುತ್ತೆ, ಅದರಿಂದ ಬರೋದೇ ಇದೆಲ್ಲ ಕೂಡ ಅಂತ ವಾದ ಮುಂದಿಡ್ತಾರೆ. ಅದು ಉಪಾಧಿನ ಹೇಳಿದ್ರಲ್ಲ, ಉಪಾಧಿ ಇಸ್ ಮಾಯಾ ಅವ್ರ ಪ್ರಕಾರ. ಅವ್ರು ಹೇಳ್ತಾರೆ ಈ ಮಾಯಾ